प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय शरीशाय गुणराशये हृद्याय शुद्धविद्याय मध्वाय च नमो नमः। वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं निगृन्तति। सर्वोत्तमो विष्णुरथो रमा च ब्रह्मा च वायुस्तदीयपत्न्यो अन्ये च देवाः सततं प्रसन्ना हरौ सुभक्तिं मयि सन्दिशन्तु। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जय। देवं नारायणं नत्वा सर्वदोषविवर्जितं परिपूर्णं गुरुमुश्चान् गीतार्थं वक्षामि देशतः। गुणगणनिलयं पतिं रमायाः जगदघदहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे। लक्ष्मीनारायणं नत्वा पूर्णबोधान् गुरूनपि कुर्मश्रीकृष्णगीतायाः भाष्याद्युक्तार्थसङ्ग्रहम्। परमपवित्रवाद भगवद्गीतेयल्लि ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ ಧ್ಯಾನ ಯೋಗದ ಬಗ್ಗೆ ನಿರೂಪಣೆಯನ್ನು ಮಾಡ್ತಾ ಧ್ಯಾನಕ್ಕೆ ಬೇಕಾದ ಅರ್ಹತೆಗಳೇನು ಮೊದಲಾದವುಗಳ ನಿರೂಪಣೆ ಮಾಡಿ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ। ಯೋಗ ಸಾಧನೆ ಒಂದೆರಡು ದಿವಸದಲ್ಲಿ ಆಗ್ತಕ್ಕಂಥ ವಿಚಾರ ಅಲ್ಲ, ಅನೇಕ ದಿವಸಗಳ ಕಾಲ ಆಹಾರ ನಿಯಂತ್ರಣ ಮಾಡಿರಬೇಕು, ವಿಹಾರ ನಿಯಂತ್ರಣವನ್ನು ಮಾಡಬೇಕು। ಯಾವನಿಗೆ ಆಹಾರ ವಿಹಾರಗಳ ಮೇಲೆ ನಿಯಂತ್ರಣ ಇಲ್ಲ ಮತ್ತು ಯಾರಿಗೆ ಈ ನಿದ್ರೆ ಎಚ್ಚರಗಳ ಮೇಲೆ ನಿಯಂತ್ರಣ ಇಲ್ಲ ಅವನ ಎಂದೂ ಯೋಗ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಾರ ಲೈಫ್ ಸ್ಟೈಲ್ ಸರಿ ಇಲ್ಲ ಅವ್ರು ಎಂದೂ ಯೋಗಿಗಳಾಗಲು ಸಾಧ್ಯವೇ ಇಲ್ಲ. ಈ ದೃಷ್ಟಿಯಲ್ಲಿ ಆಹಾರದ ನಿಯಂತ್ರಣ, ಮನುಷ್ಯ ಬಲುಬೇಗ ನಿಯಂತ್ರಣ ಕಳ್ಕೊಳ್ತಕ್ಕಂಥದ್ದು ಆಹಾರದೊಳಗೆ. ಇವತ್ತೊಂದು ದಿನ ಬೆಳಗಾದರೆ ನಿಯಂತ್ರಣ ಕಳ್ಕೊಳ್ತಾನೆ ಭಗವಂತ. ಈ ವಿಚಾರ ಹೆಚ್ಚಿನ ವಿಚಾರಗಳನ್ನು ಮುಂದೆ ಆಹಾರದ ಬಗ್ಗೆ ಹೇಳ್ತಾ ಹೇಳ್ತಾನೆ. ಆಹಾರಷ್ಟಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ. ಆ 17ನೇ ಅಧ್ಯಾಯದಲ್ಲಿ ಪರಮಾತ್ಮ ವಿಸ್ತಾರ ಮಾಡ್ತಾನೆ. ಇಲ್ಲಿ ಸೂಚನೆ ಇದೆ, ಯಾರ ಆಹಾರದ ಬಗ್ಗೆ ಹತೋಟಿಯನ್ನು ಹೊಂದೋದಿಲ್ಲ ಅವರೆಂದೂ ಜೀವನದಲ್ಲಿ ಮನಸ್ಸಿನ ಮೇಲೆ ಹತೋಟಿ ಹೊಂದೋದಿಲ್ಲ. ಯಾತಕ್ಕೆಂದ್ರೆ ಉಪನಿಷತ್ ಹೇಳುತ್ತೆ ಆಹಾರಕ್ಕೂ ಮನಸ್ಸಿಗೂ ಏನು ಸಂಬಂಧ ಅಂದರೆ, ನಾವೇನು ಆಹಾರವನ್ನು ತಗೊಳ್ತೇವೆ ಅದರ ಸ್ಥೂಲ ಭಾಗವೆಲ್ಲ ಮಲಾದಿಗಳ ರೂಪದಿಂದ ಹೋಗಿಬಿಡುತ್ತೆ, ಅದರ ಮಧ್ಯದ ಭಾಗವೆಲ್ಲ ದೇಹಕ್ಕೆ ಮುಟ್ಟುತ್ತೆ, ಅದರ ಸೂಕ್ಷ್ಮ ಭಾಗ ಮನಸ್ಸಿಗೆ ಮುಟ್ಟುತ್ತೆ ಅಂತ ಹೇಳಿದ್ರೆ ಸೂಕ್ಷ್ಮಂ ತನ್ ಮನಃ ಅಂತ ಉಪನಿಷತ್ತೆ. ಅಂದರೆ ನಾವು ಏನು ಆಹಾರ ತಗೊಳ್ತೇವೆ ಅದರ ಸಾರಭೂತವಾದ ಭಾಗ ಮನಸ್ಸಿಗೆ ಮುಟ್ಟೋದ್ರಿಂದ, ಒಳ್ಳೆ ಆಹಾರ ತಗೊಂಡ್ರೆ ಒಳ್ಳೆ ಮನಸ್ಸು, ಸಾತ್ವಿಕ ಆಹಾರದಿಂದ ಸಾತ್ವಿಕವಾದಂಥ ಮನಸ್ಸು, ಆ ತಾಮಸ ಆಹಾರದಿಂದ ತಾಮಸ, ರಾಜಸದಿಂದ ರಾಜಸ. ಇವತ್ತು ಆಹಾರಕ್ಕೇನಿದೆ ಅಂತ ಜನಗಳಿಗೆ ಯೋಚನೆಯೇ ಇಲ್ಲ. ಎಲ್ಲಿ ಸಿಕ್ಕರಲ್ಲಿ ತಿನ್ನೋದು, ಎಷ್ಟು ಸಿಕ್ಕರೆ ಅಷ್ಟು ತಿನ್ನೋದು, ಹೇಗೆ ಸಿಕ್ಕರೆ ಹಾಗೆ ತಿನ್ನೋದು, ಈ ರೀತಿಯಿಂದ ಯೋಗ ಹೇಗೆ ಬರುತ್ತೆ ಸಾಧ್ಯವೇ ಇಲ್ಲ. ಅದಕ್ಕೆ ನಮ್ಮ ಜೀವನದೊಳಗೆ ರಥ ಉಪವಾಸಗಳ ಕಾನ್ಸೆಪ್ಟ್ ಬಂದಿದ್ದೇ ಅದರಿಂದ. ಹಿಂದೆ ಪರಮಾತ್ಮ ಹೇಳಿದ್ದಾನೆ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. 2ನೇ ಅಧ್ಯಾಯದಲ್ಲಿ ಬಂದಿದ್ದು ನಿರಾಹಾರ, ಇಲ್ಲಿ ಯುಕ್ತಾಹಾರ ಎರಡು ಪದ ಉಪಯೋಗಿಸ್ತಾರೆ. ನಿರಾಹಾರ ಯುಕ್ತಾಹಾರ, ಏಕಾದಶ್ಯಾದಿ ದಿವಸಗಳಲ್ಲಿ ನಿರಾಹಾರ, ಉಳಿದ ದಿವಸ ಯುಕ್ತಾಹಾರ. ಎಷ್ಟು ಆಹಾರ ತಗೊಳ್ಬೇಕೋ ಅಷ್ಟೇ, ಯಾವುದನ್ನು ತಗೊಳ್ಬೇಕೋ ಅಷ್ಟೇ, ಮತ್ತು ಯಾವ ಕಾಲಕ್ಕೆ ತಗೊಳ್ಬೇಕೋ ಆ ಕಾಲಕ್ಕೆ. ಮತ್ತೆ ಆಹಾರದ ನಿಯಮ ಹೇಳ್ತಾರೆ, ಯಾಮ ಮಧ್ಯೆ ನ ಭೋಕ್ತವ್ಯಂ ಯಾಮಯುಗ್ಮಂ ನಲಂಘಯೇ, ಆಯುರ್ವೇದದ ಮಾತು. ಅಂದರೆ ಯಾಮ ಮಧ್ಯೆ ನ ಭೋಕ್ತವ್ಯಂ, ಏನಾದರೂ ತೊಗೊಂಡ ಮೇಲೆ ಮೂರು ತಾಸಿನೊಳಗೆ ಮತ್ತೆ ತಗೊಳ್ಬಾರ್ದು, ಒಂದು ಯಾಮದೊಳಗೆ ಮತ್ತೇನು ತಗೊಳ್ಳೇಬಾರ್ದು. ಇವತ್ತು ಕಂಟಿನ್ಯೂಸ್ ತಿಂತಾನೆ ಇರ್ತಾನೆ, ಕುಡಿತಾನೆ ಇರ್ತಾನೆ, ಯಾರೋ ಕುಡಿತಾನೆ ಕಾಫಿ ಕೊಟ್ಟರೆ ತೊಗೊಂಡ್ಬಿಡ್ತಾನೆ, ಈಗ ಆಗಿತ್ತು ಅಂತ ಆಮೇಲೆ ಹೇಳ್ತಾನೆ, ಕುಡಿದ ಮೇಲೆ ಹೇಳ್ತಾನೆ. ಬೇಡ ಅಂತ ಹೇಳಬಾರ್ದೆ, ಕೊಡೋದಿ ಪಾಪ ಏನು ಗೊತ್ತು, ಹೇಳೋದಿಲ್ಲ ಸುಮ್ಮನೆ ಕೊಟ್ಟ ಕುಡ್ದ ಅಂತಾಗಬಾರ್ದು. ಇವತ್ತು ನಾವು ಬೇಕು ಅಂತ ತಗೊಳ್ಳೋ ಸ್ಥಿತಿ ಬರಬೇಕು, ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆ ಅಂದರೆ ಇಲ್ಲ ಹೊರ ತಗೊಳ್ಳಬಾರದು ಅದನ್ನು. ಆ ನಿಯಂತ್ರಣ ಮನಸ್ಸಿನ ನಿಯಂತ್ರಣಕ್ಕೆ ಕಾರಣವಾಗುತ್ತೆ ಅಂತ ಹೇಳಿದ್ದ. ಈ ಒಂದು ಆಹಾರ ನಿಯಂತ್ರಣ ಮನಸ್ಸಿನ ನಿಯಂತ್ರಣಕ್ಕೆ ನೇರ ಸಾಧನ. ಆಮೇಲೆ ಯಾಮ ಯುಗ್ಮಲಂಕಾಯ ಎರಡು ಯಾಮ ಆಗೋವರೆಗೂ ಕಾಯಬಾರದು, ಒಂದು ಯಾಮದೊಳಗೆ ತಗೊಳ್ಬಾರದು ಅಂತ ನಿಯಮವು. ಇವತ್ತು ಇದನ್ನ ಅರ್ಥ ಆಹಾರ ಜನ ಏನು ತಿಳ್ಕೊಂಡಿರ್ತಾರೆ ಗೊತ್ತಿಲ್ಲ, ಊಟ ಮಾಡಿದ್ರೆ ಆಹಾರ ಅಂತ ಕೆಲವರು ವಾದ ತಪ್ಪದು. ತಿಂಡಿನೂ ಆಹಾರ, ಬರೀ ನೀರು ಆಹಾರ ಗೊತ್ತೇನು, ನೀರು ಆಹಾರ, ಗಾಳಿ ತಗೊಂಡು ಅದ ಆಹಾರ. ಅಷ್ಟರ ಮಟ್ಟಿಗೆ ಆಹಾರದ ವಿವೇಚನೆ ಮಾಡ್ತಾರೆ. ಧ್ರುವರಾಜನ ತಪಸ್ಸು ಮಾಡಬೇಕಾದ್ರೆ ಏನು ಆಹಾರ ತಗೊಳ್ತಿದ್ದ ಅಂತ ಹೇಳಬೇಕಾದ್ರೆ ಅದನ್ನೆಲ್ಲ ಆಹಾರ ಅಂತ. ಹಾವಿಗೆ ಆಹಾರ ಏನು? ಬರೀ ಗಾಳಿ ಅಷ್ಟೇ. ಹಾವಿಗೆ ಬರೀ ಗಾಳಿ ಆಹಾರ ಅಂತ ಗೊತ್ತಾದರೆ ಇವತ್ತಿನ ದಿವಸ ಆಹಾರದ ಪರಿಕಲ್ಪನೆ ನಮಗೆ ತಪ್ಪಿ ಹೋಗಿದೆ. ಇವತ್ತು ಕೆದರಂತೂ ಕಾಫಿ ದೋಷನೇ ಇಲ್ಲ, ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಂದು ಬೇಕಾದ್ರೂ ಕುಡೀರಿ, ಎಷ್ಟು ಬೇಕಾದ್ರೂ ಕುಡೀರಿ, ದೋಷನೇ ಇಲ್ಲ. ಯಾವ ಡಾಕ್ಟ್ರ ಮಾತಾಡೋದಲ್ಲಿ ಇವನು ತಿಳ್ಕೊಂಡ್ಬಿಟ್ಟಿದ್ದಾನೆ ಅಷ್ಟೇ. ಅದು ನಿಯಮ, ಕಾಫಿ ಬೇಡ ಅನ್ನಬಾರದು. ಯಾವ ಶಾಸ್ತ್ರದಲ್ಲೂ ಕಾಫಿ ಹೆಸರೇ ಇಲ್ಲ, ಬೇಡ ಅನ್ನಬಾರದು ಯಾಕೆ ಬರುತ್ತೆ ಈ ಮಧ್ಯೆ? ತಮ್ಮದೇ ನಿಯಮಗಳು, ಅದು ಚಿಂತೆನೇ ಇಲ್ಲ, ದೋಷನೇ ಇಲ್ಲ, ಬೇಡ ಅನ್ನಲೇಬಾರದು. ಒಂದು ಬಿಟ್ಟರೆ ಛೇ ಎಂತ ಇವರು ಮಹಾಪಾಪ ಮಾಡಿ, ತೀರ್ಥ ಬೇಡ ಅಂದರೂ ತಪ್ಪಲ್ಲ, ಕಾಫಿ ಬೇಡ ಅನ್ನಬಾರ್ದು ಅನೇಕರಿ. ಈ ಯಾರು ಮಾಡಿಕೊಂಡ ನಿಯಮಗಳು ಹುಚ್ಚುತ್ತಾನೆ ಅದನ್ನು ಅಷ್ಟೇ. ಇದರಿಂದ ಏನಾಗುತ್ತೆ? ಎಂದೆಂದು ಯೋಗ ಬರೋದು. ಎಷ್ಟು ಚಿಕ್ಕ ವಯಸ್ಸಿನ ರೋಗಿಗಳಾಗಿಬಿಡ್ತಾರೆ, ತೀರಾ ಚಿಕ್ಕ ವಯಸ್ಸು, 40-50ಕ್ಕೆಲ್ಲ ನೂರಾರು ರೋಗಗಳು. ಆ ರೋಗಗಳಿಗೆ 100-90 ವಾಸನೆ ಆಗೋದಿಲ್ಲ ಅಂಥ ರೋಗಗಳು. ಯಾತಕ್ಕೆ? ಆಹಾರ ನಿಯಂತ್ರಣ ಹಾಗೆ ತಪ್ಪಿದ್ದೇ ಅದರ ಪರಿಸ್ಥಿತಿ. ಈ ದಿವಸ ಈ ದೃಷ್ಟಿಯಿಂದ ನಿಷಿದ್ಧ ತರಕಾರಿಗಳನ್ನೇ ತಿನ್ನಬಾರದು, ನಿಷಿದ್ಧ ತರಕಾರಿಗಳನ್ನು ತಿನ್ನಲೇಬಾರದು. ಅದನ್ನೇ ಆರಿಸಿ ಆರಿಸಿ ತರ್ತಾನೆ. ಕೆಲವು ಡಾಕ್ಟರ್ ಅದನ್ನೇ ರೆಕಮೆಂಡ್ ಮಾಡ್ತಾರೆ, ಅದನ್ನೇ ತಿನ್ನಿ ಭಾರಿ ಚೆನ್ನಾಗಿರುತ್ತೆ. ದೇಹದ ಆರೋಗ್ಯದ ಬಗ್ಗೆ ಹೇಳ್ತಾರೆ ಅಷ್ಟೇ ಅನೇಕರು, ದೇಹದ ಆರೋಗ್ಯಕ್ಕೆ ಹೇಳ್ತಾರೆ. ಆದರೆ ಉಪನಿಷತ್ ಹೇಳಿತು, ಆಹಾರ ಮನಸ್ಸಿಗೆ ಸಂಬಂಧಪಟ್ಟಿದ್ದಾದ್ದರಿಂದ ಆಹಾರ ದೇಹಕ್ಕೆ ಪುಷ್ಟಿ ಕೊಡೋ ಆಹಾರ ನಮಗೆ ಬೇಡ, ಮನಸ್ಸಿಗೆ ಪುಷ್ಟಿ ಕೊಡೋ ಆಹಾರ ಬೇಕು. ಮನಸ್ಸಿಗೂ ಪುಷ್ಟಿ ಕೊಟ್ಟು ದೇಹಕ್ಕೂ ಕೊಟ್ಟರೆ ಪ್ರಾಬ್ಲಮ್ ಇಲ್ಲ. ಆದರೆ ದೇಹ ಪ್ರಧಾನವಾಗಿ, ಮನಸ್ಸು ಅಪ್ರಧಾನವಾದರೆ ಪ್ರಯೋಜನ ಇಲ್ಲ. ಇನ್ನು ಮನಸ್ಸಿಗೂ ಆಹಾರಕ್ಕೂ ಸಂಬಂಧ ಇದೆ ಅಂತ ಹೇಳೋದಕ್ಕೆ ನೋಡಿ, ಮದ್ಯಪಾನ ಮಾಡಿರ್ತಾನೆ, ಕುಡಿತಾನೆ, ಹುಚ್ಚುಚ್ಚ ಮಾತಾಡ್ತಾರೆ, ಕುಡಿ ಸ್ವಲ್ಪ ಹೊತ್ತಿಗೆ ಇಮ್ಮಿಡಿಯೇಟಾಗಿ ಹೋಗಿದ್ದು ಹೊಟ್ಟೆಗೆ, ಏರಿದ್ದು ತಲೆಗೆ. ಎಷ್ಟು ಸಿಂಪಲ್ ಅದು, ಹೊಟ್ಟೆಗೇನು ಹೋಗುತ್ತೋ ತಲೆಗೆ ಅದು ಬಂದೇ ಬರುತ್ತೆ. ಆದ್ದರಿಂದ ಬುದ್ಧಿ ಮನಸ್ಸಿರೋದು ಬುದ್ಧಿ ಮನಸ್ಸು, ಬುದ್ಧಿ ಮನಸ್ಸಿನ ಕಂಪಾರ್ಟ್ಮೆಂಟ್ ಅಷ್ಟೆ. ಅವ್ರು ಬುದ್ಧಿ ಕೆಟ್ಟದು ಅಂತ ಆಯ್ತವಿಲ್ಲ ಈಗ, ಇಮ್ಮಿಡಿಯೇಟಾಗಿ ಮತ್ತೆ. ಆ ದೃಷ್ಟಿಯಿಂದ ಆಹಾರದಲ್ಲಿ ಏನಿದೆ ಅಂದರೆ, ಏನು ಬೇಕಾದ್ರೆ ಕುಡಿಲಿ ಅಂತ ಹೇಳ್ಬೋದಾಗಿದೆ, ತಕ್ಷಣ ಕಾಣುತ್ತೆ ಅದು. ಆ ರೀತಿಯಾಗಿ ಅದನ್ನು ಬಿಟ್ಟುಬಿಟ್ರೆ ಅಂದರೆ ಮುಡಿದು ನಿಧಾನವಾಗಿ ಕಾಣುತ್ತೆ. ತಕ್ಷಣ ಕಾಣೋದು ಬೇರೆ, ನಿಧಾನವಾಗಿ ಕಾಣ, ಸ್ಲೋ ಪಾಯ್ಸನ್ ಅಂತಾರಲ್ಲ ಹಾಗೆ. ಕೆಲವು ನೇರವಾಗಿ ಇಮ್ಮಿಡಿಯೇಟಾಗಿ ಅಫೆಕ್ಟ್ ಮಾಡಿದರೆ, ಕೆಲವು ಸ್ಲೋ ಆಗಿ ಅಫೆಕ್ಟ್ ಮಾಡುತ್ತೆ, ಅದೆಲ್ಲ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಋಷಿ ಮುನಿಗಳೆಲ್ಲ ತಮ್ಮ ಜ್ಞಾನ ದೃಷ್ಟಿಯಿಂದ ಹೇಳಿದ್ದಾರೆ. ವಿಜ್ಞಾನಿ ತನ್ನ ಭೌತಿಕ ಪ್ರಯೋಗಗಳಿಂದ ಹೇಳಿದರೆ, ತತ್ವಜ್ಞಾನಿಗಳು ತಮ್ಮ ತಾತ್ವಿಕ ಚಿಂತನೆಯಿಂದ ಹೇಳ್ತಾರೆ. ಈ ವಿಜ್ಞಾನಿ ಫೈನಲ್ ಅಲ್ಲ, ಪೇಪರ್ನಲ್ಲಿ ಹಾಕ್ತಾನೇ ಇರ್ತಾರೆ. ಇದ್ದಕ್ಕಿದ್ದಾಗೆ ಕಾಫಿ ಕುಡಿಬೇಡ್ರಿ ಅಂತ ಹಾಕಿಬಿಡ್ತಾರೆ, ಆಮೇಲೆ ಸ್ವಲ್ಪ ಕುಡಿ ಅಂತಾರೆ, ಆಮೇಲೆ ಕುಡಿದ್ರೆ ಪರವಾಗಿಲ್ಲ ಅಂದ್ಬಿಡ್ತಾರೆ. ಆಮೇಲೆ ಇವ್ರು ಮಾತುಕೊಂಡು ಕುಡಿತಾ ಬಿಡ್ತಾರೆ, ದಿವಸಕ್ಕೊಂದು ಚೇಂಜ್ ಮಾಡಬೇಕಾಗುತ್ತೆ ಅಷ್ಟೇ. ಇವ್ರ ಪ್ರಯೋಗಗಳು ಲೆಕ್ಕ ಹಾಕಿಬಿಟ್ರೆ ಏನೋ ನಡೀತಾ ಹೋಗ್ತಾರೆ. ಅಂದರೆ ಅವರಲ್ಲೇ ನಿಶ್ಚಯ ಆಗಿಲ್ಲ ಅಂತ ಆಯ್ತು. ಇನ್ನೂ ಕೂಡ ನಿಶ್ಚಯ ಆಗಿಲ್ಲ, ನಿಶ್ಚಯವಾದ ಅವ್ರ ಮಾತೆಲ್ಲಿದೆ, ಸುನಿಶ್ಚಿತವಾದ ಇವ್ರ ಮಾತೆಲ್ಲಿದೆ. ನಮ್ಮ ಶಾಸ್ತ್ರಗಳ ವಿರೋಧ ಇಲ್ಲೇ ಇಲ್ಲ. ಎಲ್ಲ ಋಷಿಗಳ ಮುನಿಗಳ ಮಾತು ಒಂದೇ ರೀತಿ ಇರೋದ್ರಿಂದ, ಅವ್ರು ಪರೀಕ್ಷೆ ಮಾಡಿ ಹೇಳಿರೋದ್ರಿಂದ, ಮನಸ್ಸಿಗೆ ಸಂಬಂಧಪಟ್ಟಂಥವ್ರು ಮಾತಾಡೋದ್ರಿಂದ, ಅವರ ಬಗ್ಗೆ ನಾವು ಅವರ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯುಕ್ತ ಆಹಾರನಾಗ್ತಾನೆ. ಯುಕ್ತ ವಿಹಾರ, ವಿಹಾರ ಶಾಸ್ತ್ರ ಬೇಡ ಅಂತ ಹೇಳಲಿಲ್ಲ, ಆದರೆ ವಿಧಿಗೆ ಮೀರಿದರೆ ವಿಹಾರಕ್ಕೆ ಅರ್ಥ ಇಲ್ಲ. ಅದಕ್ಕೆ ನಾವು ಏನು ಮಾಡಿದ್ದು, ದಿತಿ ಒತ್ತಾಯ ಮಾಡಿದ್ದು ಕಶ್ಯಪರನ್ನು, ಅಕಾಲದಲ್ಲಿ ಗರ್ಭಾಧಾನಕ್ಕೆ ಒತ್ತಾಯ ಮಾಡಿ. ಹಿರಣ್ಯಕಶ್ಯಪ ರಾವಣರಂತ ಭಯಂಕರವಾದ ವ್ಯಕ್ತಿಗಳು ಹುಟ್ಟುಬಿಟ್ರು. ಅಂದರೆ ವಿಹಾರ ತಪ್ಪಲ್ಲ, ನಿಷಿದ್ಧ ವಿಹಾರ, ನಿಷಿದ್ಧ ಕಾಲದ ವಿಹಾರ, ನಿಷಿದ್ಧ ಸ್ಥಳದ ವಿಹಾರ ತಪ್ಪಾಗುತ್ತೆ. ಯುಕ್ತ ಅನ್ನೋ ಒಂದೇ ಪದಲ್ಲೆಲ್ಲ ಸೇರ್ಕೊಂಡ್ಬಿಡುತ್ತೆ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು. ಯಾವುದೇ ಕೆಲಸ ಮಾಡಬೇಕಾದ್ರೆ ಯೋಗದಿಂದ ಮಾಡಬೇಕು. ಯೋಗದಿಂದ ಕೂಡಿದ್ದು ಯುಕ್ತ. ಎಲ್ಲ ಕರ್ಮ ಯೋಗ ಕರ್ಮಸು ಕೌಶಲಂ ಹಿಂದೆ ಬಂದಿದೆ. ಯಾವ ಕೆಲಸ ಯಾಂತ್ರಿಕವಾಗಿ ಮಾಡಬೇಡಿ. ನಮ್ಮಲ್ಲಿ ಇದೆಲ್ಲ ಯೋಚನೆ ಇಲ್ಲ, ಮಾಡ್ತಾರೆ. ನೀರು ಕುಡ್ದು ಅರ್ಧ ಕುಡ್ದ ಇಟ್ಟೋದ ಆ ಕಡೆಗೆ, ಆಮೇಲೆ ಲೋಟ ತರ್ತಾನೆ, ನೀರು ತರ್ತಾನೆ, ಕೈ ಹೀಗೆ ಇಟ್ಕೊಂಡ್ಬಿಡ್ತಾನೆ ತೆಳ್ಳ. ಎಷ್ಟು ತಪ್ಪದು, ವೈಜ್ಞಾನಿಕವಾಗಿ ಎಷ್ಟು ಕೆಟ್ಟದ್ದು. ಇದನ್ನು ಕೈ ಕೊಡಕ್ಕೆಲ್ಲ ಹೋಗುತ್ತೆ ಅದರೊಳಗೆ, ಹಾಗೆ ಹಿಡ್ಕೊಳ್ಳೇಬಾರದು. ಯೋಗ ಕರ್ಮಸು ಕೌಶಲಂ. ನಾ ಯೋಗ ಕೂತ ಧ್ಯಾನ ಕೂತ ಯೋಗ ಅಲ್ಲ, ಪ್ರತಿ ಕೆಲಸದಲ್ಲೂ ಒಂದು ಯೋಗವನ್ನು ತೋರಿಸ್ಬೇಕು, ಪ್ರತಿ ಕೆಲಸದಲ್ಲೂ ಕೂಡ. ಅದಕ್ಕೆ ಆಚಾರ ಬಗ್ಗೆ ವರ್ಣನೆ ಮಾಡ್ತಾ, ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗ ದಾತ್ರೀಹಿ ಕಥಮಪ್ಯಮರಾಹ ಪ್ರಪಂಚಯೇಯುಹು ನನು ಮಧ್ವಸ್ಯ ನಮಾದೃಶೋ ಅಲ್ಪಬೋಧಾಹ. ಗಮನ ಆಸರ ಸಂಕಥ ಪ್ರತಿಯೊಂದರಲ್ಲೂ ಕೂಡ ಯೋಗ, ಕೂಡೋದು ಯೋಗ, ನಿಲ್ಲೋದು ಯೋಗ, ಓಡಾಡೋದು ಯೋಗ, ಮಾತಾಡೋದು ಯೋಗ, ಚಿಂತನೆ ಯೋಗ, ಕೇಳೋದು ಯೋಗ. ಅರ್ಥ ಮಾಡಿಕೊಂಡ್ರೆ ಪ್ರತಿ ಕೆಲಸದಲ್ಲೂ ನಾವು ಅದು ಯೋಚನೆ ಮಾಡಬೇಕು. ಯಾವ ರೀತಿ ಮಾಡಿದ್ರೆ ಭಾರಿ ಚೆನ್ನಾಗಿರುತ್ತೆ. ಶಾಸ್ತ್ರ ನಮಗೆ ಗೊತ್ತಾಗದೆ ಶಾಸ್ತ್ರ ಹೇಳಿಬಿಟ್ಟಿದೆಯಲ್ಲ, ನಿನ್ನೆ ಹೊಡೆದ ಆಸನದ ಬಗ್ಗೆ ಹೇಳಿದರು. ಹೇಗೆ ಕೂಡಬೇಕು ಹೇಳ್ತಾರೆ, ಹೇಗೆ ಧ್ಯಾನ ಮಾಡಬೇಕು ಹೇಳ್ತಾರೆ, ಜಪ ಹೇಗೆ ಮಾಡಬೇಕು, ಗಟ್ಟಿ ಜಪ ಬೇರೆ. ಅದರಂತೂ ಗಾಯತ್ರಿ ಮಂತ್ರ ಮನೆಯಲ್ಲೇ ಕೇಳಿಸ್ಬೇಕು, ಅವು ಭೂತಭೂವಸ್ತ ಶುರು ಮಾಡಿಬಿಟ್ರೆ ಮರೆದವ್ರು ಹೇಳಬೇಕು ಇದು ಗಾಯತ್ರಿ ಮಂತ್ರ ಅಲ್ಲ, ಗಟ್ಟಿಯಾಗಿ ಮಾಡಿದ ಜಪ ಜಪ ಅಲ್ಲ ಅಂತ ಹೇಳಿ. ನಾವು ಮನಸ್ಸಲ್ಲಿ ತುಟಿ ಅಳ್ಳಾಡ್ಸ್ಕೊಂಡು ಹೇಳೋದು ಅಷ್ಟೇ, ಅದು ಮಧ್ಯದ್ದು. ತುಟಿ ಅಳ್ಳಾಡ್ಸಿದ್ರೆ ಮಧ್ಯದ್ದು, ತುಟಿನೂ ಅಳ್ಳಾಡೋದಿಲ್ಲ, ಮನಸ್ಸಿನಲ್ಲಿ ಮಾತ್ರ ಚಿಂತನೆ ಮಾಡಿದ್ರೆ ಅತ್ಯುತ್ತಮವಾದ ಜಪ ಅಂತ ಕರೀತಾರೆ. ಅದು ಉಪಾಂಶು ಜಪ ಅಂತ ಅದಕ್ಕೆ ಹೆಸರು, ಉಪಾಂಶು ಜಪ. ತುಟಿಕೂಲ ಅಲ್ಲಾಡಿಸ್ತಾ ಹೇಳಬೇಕು ಅಷ್ಟು ನಿಷ್ಠೆ. ಆರಂಭದಲ್ಲಿ ಗಟ್ಟಿಯಾಗಿ ಹೇಳಿ, ಯಾಕಂದ್ರೆ ತಪ್ಪು ತಪ್ಪಿಡ್ರೆ ಗೊತ್ತಾಗೋದು ಯಾರಿಗೆ? ಆಮೇಲೆ ಆರಂಭದಲ್ಲಿ ಗಟ್ಟಿಯಾಗಿ ಹೇಳಬೇಕು, ಅದು ಬರುತ್ತೆ ಅಂತ ಖಚಿತವಾದ ಮೇಲೆ ಅದನ್ನ ನಲ್ಲಿ ಹೇಳೋದು, ಅದು ಮನಸ್ಸಲ್ಲಿ ಹೇಳೋದು. ಇವತ್ತು ಯಾವ್ದು ಗಟ್ಟಿಯಾಗಿ ಹೇಳೋ ಪದ್ಧತಿ ಬಂತು ಅಂದರೆ, ಇವನು ಮಾಡೋ ಮನಸ್ಸಿಲ್ಲ, ಉಳಿದವ್ರು ಬೈಬಾರದು, ಅದು ಗಟ್ಟಿ ಕೂಗಿಬಿಟ್ರೆ ಕೇಳಿಸುತ್ತೆ, ಕನ್ಫರ್ಮ್ ಆದಾಗಲೇ ಅಟೆಂಡೆನ್ಸ್ ಹಾಕಿದಾಗ ಅಷ್ಟೇ, ಅದು ಪ್ರಯೋಜನ ಇಲ್ಲ. ಇವತ್ತು ಮಂತ್ರಕ್ಕೊಂದು ಜಪ ಇದೆ, ಗಾಯತ್ರಿ ಮಂತ್ರ ಕೊಡ್ತಾನೆ, ಮಧ್ಯೆ ಮಧ್ಯೆ ಎದ್ದು ಹೋಗಬಾರದು, ಆಸನ ಹಾಕಿ ಕೂತು ಮಧ್ಯೆ ಎದ್ದು ಹೋಗಬಾರದು. ಅಪಸರ್ಪಂತ ಏ ಭೂತ ಅಂತ ಹೇಳ್ತಾನೆ, ಪೃಥ್ವಿ ತಯಾಸ ಹೇಳ್ತಾನೆ, ಕೂಡ್ತಾನೆ, ಜಪ ಮುಗಿದವರು ಹೇಳಾಗಿಲ್ಲ. ಇವತ್ತು ಕೂತಿರ್ತಾನೆ ಹೇಳೋದಕ್ಕೆ ಅವನು, ಮೊದಲು ಕೂತೇ ಇರೋದಿಲ್ಲ, ಅದನ್ನು ಹೇಳ್ತಾನೆ ಇರ್ತಾನೆ. ಯಾವ ಸಿಕ್ಕರು ಕೊಡು, ಯಾವ ಸಿಕ್ಕರು ಹೇಳೋದು, ಅರ್ಥ ಪರೀಕ್ಷೆ ಆದನಾಗೆ ಓದ್ದಾಡಿ ನೋಡಂತೆ. ಎಕ್ಸಾಮ್ ಕೂತಿರ್ತಾನೆ, ಎದ್ದು ಹೊರಗೆ ಹೋದ್ರೆ ಹೋದಾಗ ಮತ್ತೆ ಕೊಡೆ ಸೇರಿಸೋದೇ ಇಲ್ಲ, ಎಷ್ಟು ಕಷ್ಟ. ಕೂತು ಹೊರಗೆ ಹೋದ್ರೆ ಒಳಗೆ ಬರೋಗಿಲ್ಲ, ಒಳಗಿದ್ದ ಹೊರಗೆ ಹೋಗೋಗಿಲ್ಲ, ಅದು ನಿಯಮ ಇದೆ. ಅದಕ್ಕೆಲ್ಲ ಜಪ ಎಲ್ಲ ಹಾಗೆ ಮಾಡಬೇಕು, ಆ ರೀತಿ ಮಾಡಿ ಸಿದ್ಧಿ ಬಂದೇ ಬರುತ್ತೆ. ಇವತ್ತು ಎಷ್ಟೋ ದಿನ ಮಾಡೋದೆಲ್ಲ ಬಿಟ್ಟುಬಿಡಿ, ಮಾಡಿದವರು ಸಿದ್ಧಿ ಬಂದಿಲ್ಲ, ಕಾರಣ ವಿದ್ಯುಕ್ತ ರೀತಿಯಲ್ಲಿ ಮಾಡಿಲ್ಲ. ಮಾಡದೆ ಹೋದರೂ ಮಾಡಿಲ್ಲ ಅನಿಸುತ್ತೆ, ತಪ್ಪಾಗಿ ಮಾಡಿದರೂ ಮಾಡಿಲ್ಲ ಅನಿಸುತ್ತೆ. ಆದ್ದರಿಂದ ಯುಕ್ತ ಆಹಾರ ವಿಹಾರಸ್ಯ, ಯುಕ್ತ ಚೇಷ್ಟಸ್ಯ ಕರ್ಮಸು, ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಹನುಮಂತ ಸಂಜೀವನ ಪರ್ವತ ತಂದರೆ ಅದನ್ನು ವರ್ಣನೆ ಮಾಡ್ತಾರೆ ಹೇಗೆ ತಂದ ಅಂತೆ. ಹೇಳ್ತಾ ಕಪಿವರ ಬಪುಷಃ ತೇ ನಮಃ ಕೌಶಲಾಯ. ಏನು ಕೌಶಲ, ಸಂಜೀವನ ಪರ್ವತ ತಂದಿದ್ದು ಊಹಾತೀತವಾದ ದೊಡ್ಡ ಕೆಲಸ, ಇಮ್ಯಾಜಿನ್ ಮಾಡಲಿಕ್ಕೆ ಆಗೋದಿಲ್ಲ. ಮನಸಾಪಿ ಯತನ್ನೇನ ನ ಶಕ್ಯಂ ಧರಣೀತಲೆ, ರಾಮದೇವರೇ ಹೇಳ್ತಾರೆ. ರುದ್ರಾದಿ ದೇವತೆಗಳು ಇಮ್ಯಾಜಿನ್ ಮಾಡಲಿಕ್ಕೆ ಬರೋದಿಲ್ಲ ಅಂಥ ಕೆಲಸ, ಆದರೆ ಮಾಡಿದ ಪರ್ಫೆಕ್ಷನ್ ಎಂಥದ್ದು. ಅದಕ್ಕೆ ಕಪಿವರ ಬಪುಷಃ ತೇ ನಮಃ ಕೌಶಲಾಯ, ಎಂಥ ಕೌಶಲ ಹನುಮಂತ ಅಂತ ಸ್ತೋತ್ರ ಮಾಡ್ತಾರೆ. ನಾವು ಇದನ್ನು ಯೋಚನೆ ಮಾಡ್ತಾ ಹೋದರೆ ಪ್ರತಿಯೊಂದು ಹಂತದಲ್ಲಿ ಯೋಗಿಯಾಗಬೇಕಾದ್ರೆ ಒಂದೆರಡು ದಿವಸದಲ್ಲಿ ಆಗೋದಿಲ್ಲ. ಇಂಜಿನಿಯರಿಂಗ್ ಸೇರಿಸ್ಬೇಕು, ಮೆಡಿಕಲ್ಲಿ ಸೇರಿಸ್ಬೇಕು, ನಾಳೆ ಅಪ್ಲಿಕೇಶನ್ ಸಿಗುತ್ತಾ? ಅವನು ಎಲ್ಲಿಂದ ಶುರು, ಕಾನ್ವೆಂಟಿಂದ ಶುರು ಮಾಡಿರ್ತಾನೆ, ಒಂದನೇ ಕ್ಲಾಸ್ ಶುರು ಮಾಡಿರ್ತಾನೆ. ಪ್ರತಿಯೊಂದರಲ್ಲೂ ಕೂಡ ಸೈನ್ಸು ಮ್ಯಾಥ್ಸು ತಲೆವಾಡಿ ಎದ್ದರೆ ಕೂತರೆ ಏನಾಗಬೇಕು? ಇಂಜಿನಿಯರ್ ಆಗಬೇಕು. ಏನಾಗಬೇಕು? ಡಾಕ್ಟರ್ ಪಾಯ್ಪಾಟ ಮಾಡಿಸ್ಬಿಡ್ತಾರೆ ಪಾಪ ಅವನು, ಬೇರೆ ಇಲ್ಲೇ ಇಲ್ಲ. ಮಾತೆತ್ತರ ಅಂತಲೇ ಇರಬೇಕು ಅವನು. ಅನಿಸಿ ಮನೆಗೆ ಪಾಠ, ಮನೆಗೆ ಪಾಠ, ಅಲ್ಲಿಗೆ ಪಾಠ, ಎಲ್ಲಿ ಬಂದು ಏನೋ ಮಾಡಿ ಕೊನೆಗೆ ಡೊನೇಷನ್ ಕೊಟ್ಟು ಸೇರಿಸ್ಬಿಡ್ತಾನೆ ಬಿಡ. ಇಷ್ಟು ಮಾಡಿ ಒಂದು ದಿವಸಕ್ಕೆ ಡೊನೇಷನ್ ಆದ್ರೆ ಕೊಡಕ್ಕೆ ಬರುತ್ತಾ? ಒಂದು ದಿವಸ ಓದಿಸ್ತಾನ? ಎಷ್ಟು ಪ್ರಿಪ್ರೇಷನ್ ಇದೆ ಇದಕ್ಕೆ? ಲೌಕಿಕ ವಿದ್ಯೆಗೆ ಒಂದು 25 ದಿವಸ ಕೆಲಸ ಮಾಡಿ ಆಮೇಲೆ 25 ರಿಟೈರ್ ಆಗಿ ಬದುಕಲಿಕ್ಕೆ ಎಷ್ಟು ಕಷ್ಟಪಡೋದಾದರೆ. ಇವತ್ತು ಅನೇಕ ಜನ್ಮ ಸಂಸಿದ್ಧ ತಥೋಯಾತಿ, ಅನೇಕ ಜನ್ಮಗಳ ಸಾಧನೆಯಿಂದ ಆಗಬೇಕಾದ ಯೋಗವನ್ನು ನಾವು ಲೈಟಾಗಿ ತಗೊಳ್ಳೋದಕ್ಕೆ ಬರೋದಿಲ್ಲ, ಓವರ್ ನೈಟ್ ಯೋಗ ಬರೋದಿಲ್ಲ. ಇಷ್ಟೆಲ್ಲ ಸಿಸ್ಟಮೆಟಿಕ್ ಲೈಫ್ ಇರಬೇಕು ಅಂತ ಹೇಳಿದ್ದಾರೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಮಲಗಬೇಕಾದ್ರೆ ಹೇಳ್ತಾರೆ ಎಡಬಗ್ಗಲಾಗಿ ಮಲಗಿ ಅಂತ ಹೇಳ್ತಾರೆ. ಎಡ ಊಟ ಆದ ತಕ್ಷಣ ಮಲಗಲೇಬೇಡಿ, ಫಸ್ಟ್ ಊಟ ಆದ ತಕ್ಷಣ ಮಲಗಲೇಬೇಡಿ, ಆಮೇಲೆ ಮಲಗಿದರೆ ಎಡಬಗ್ಗಲಾಗಿ ಮಲಗಿ. ಸೈನ್ಸ್ನಿಗೆ ಓದಿ ಅದನ್ನು ಎಷ್ಟು ನಮ್ಮ ಶಾಸ್ತ್ರ ಪರ್ಫೆಕ್ಟಾಗಿ ಹೇಳಿದೆ. ಬಲವಾಗಲಾಗಿ ಮಲಗಿ ಮತ್ತೆ ಉಚ್ಚಾಬಡ್ಡಿ ತಿಂದಿರ್ತಾರೆ, ಅಲ್ಲಿ ಮಲಗಿಬಿಡ್ತಾರೆ, ವಾಂತಿ ಶುರುವಾಗುತ್ತೆ, ಹೊಟ್ಟೆ ಒಂಥರ ನೋವು ಶುರುವಾಗುತ್ತೆ, ಹೊಟ್ಟೆ ಇರಿಟೇಷನ್ ಶುರುವಾಗುತ್ತೆ, ಹೊಟ್ಟೆ ಇರೋದು ಎಡಗಡೆಗೆ ಇರೋದು. ಎಡಬಗ್ಗಲ ಮಲಗಿ ಏನಾಗುತ್ತದೆ? ಈ ಕಡೆಯಿಂದ ವಾಪಸ್ ಬರೋದಿಲ್ಲ, ಅದು ಸೀಲ್ ಆದಾಗ ಆ ಜೀರ್ಣ ಪ್ರೊಸೆಸ್ ಇರುವಾಗ. ಹೊರಗೆ ಬರೋದೇ ಒಳಗೋಗೋದು ಬೇರೆ. ಎಷ್ಟೋದ್ರೆ ಏಕಾಚಿ ದಶಮಿ ರಾತ್ರಿ ವಾಂತಿ ಮಾಡ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಹೊತ್ತಿಗೆ, ಚಿಕ್ಕವರು ತಿಂದಿರ್ತಾರಲ್ಲ, ವಾಂತಿ ಅಲ್ಲಿ ಶುರುವಾಗಿಬಿಡುತ್ತದೆ. ಅದು ಈ ಕಡೆ ಮಲಗಿದಾಗ ಏನಾಗುತ್ತೆ? ಡೈರಿ ಹೆಣ್ಣಿಗೆ ಅದು ಈ ಕಡೆ ಬ್ಲಾಕ್ ಆಗುತ್ತೆ, ಸೀಲ್ ಆದಾಗ ಆಗೋದ್ರಿಂದ ಆಗ ಜೀರ್ಣ ಆಗಲಿಕ್ಕೆ ಶುರುವಾಗುತ್ತೆ. ಅತಿ ಹೆಚ್ಚಿದ್ರೆ ಆಗೋದಿಲ್ಲ, ಬಿಟ್ಟುಬಿಡಿ, ಸರಿಯಾಗಿದ್ದರೆ ಜೀರ್ಣ ಆಗಲಿಕ್ಕೆ ಶುರುವಾಗುತ್ತೆ. ಅಂದರೆ ವಾಮಕುಕ್ಷಿಯಾಗಿ ಮಲಗೋದು. ವಾಮಕುಕ್ಷಿ ಅನ್ನೋ ಪದ ನಮ್ಮ ಋಷಿಗಳು ಮುನಿಗಳು ಒಳಗೇನು ಅಂತ ಹೇಳಲಿಲ್ಲ, ಹೇಗೆ ಪ್ರೊಸೀಜರ್ ಹೇಳಿಬಿಡ್ತಾರೆ ಈ ಮಲಗಿ ಎಷ್ಟು ಆರೋಗ್ಯಕರವಾದದ್ದು. ಅದಕ್ಕೆ ಯುಕ್ತ ಸ್ವಪ್ನ ಅವಬೋಧಸ್ಯ, ಸೂರ್ಯೋದಯಕ್ಕಿಂತ ಮುಂಚೆ ಹೇಳಲೇಬೇಕು, ಇಲ್ಲದೆ ಹೋದರೆ ತಪ್ಪಾಗುತ್ತೆ. ಅದು ಎಷ್ಟತ್ತಿ ಎದ್ದರು ಆದರೆ ಎಷ್ಟು ಸಂಧ್ಯಾನ ಮಾಡಿದ್ರೆ ಪ್ರಯೋಜನ ಇಲ್ಲ, ಆ ಕಾಲಕ್ಕೆ ಮಾಡಬೇಕು. ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಅಷ್ಟೊತ್ತು ಸ್ನಾನ ಮುಗಿಸಿ ಅರ್ಘ್ಯ ಕೊಟ್ಟಿರಬೇಕು, ಅಷ್ಟೊತ್ತು ಎದ್ದು ಅಷ್ಟು ಕೆಲಸ ಮುಗಿಸಿರಬೇಕಾಗಲಿ. ಸೂರ್ಯ ಅರ್ಘ್ಯ ಆದರೆ ಸೂರ್ಯೋದಯಕ್ಕಿಂತ ಮುಂಚೆ ಕೊಟ್ಟರೆ ಸೂರ್ಯ ಅರ್ಘ್ಯ, ಈಗ ಎಷ್ಟು ವೆಲ್ಕಮ್ ಮಾಡಬೇಕಾದ್ರೆ ಬಂದಮೇಲೆ ಬಂದರೆ ಮೊದಲೇ ಬಂದು ನಿಂತಿರಬೇಕಲ್ಲ. ಆ ಟೈಮ್ ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾದ್ರೆ ಮೊದಲು ಸನ್ನದ್ಧರಾಗಿರಬೇಕಾಗಲೇ. ನಾವು ಸ್ನಾನ ಮುಗಿಸಿ ಇದೆಲ್ಲ ಅರ್ಘ್ಯಕ್ಕೆ ತಯಾರಾಗಿರಬೇಕು. ಅರ್ಘ್ಯ ಕೊಟ್ಟ ಮೇಲೆ ಆಮೇಲೆ ಸೂರ್ಯೋದಯದ ಕಾಲ, ಆಮೇಲೆ ಆಗ ಜಪ ಆಗಿ ಮಾಡಿದರೆ ಸಾಕು. ಮೊದಲೇ ಜಪ ಇನ್ನೂ ಭಾರಿ ಶ್ರೇಷ್ಠ, ಮೊದಲೇ ಮಾಡಿದರೆ. ಸೂರ್ಯೋದಯ ಆದಮೇಲೆ ಮಾಡಿದರೆ ಪ್ರಯೋಜನ ಇಲ್ಲ. ಇದೆಲ್ಲ ನಮ್ಮ ಮನುಷ್ಯನಿಗೆ ಹೇಳಿಕೊಟ್ಟು ಬರುತ್ತದೆ, ಆದರೆ ಪ್ರಾಣಿಗಳಿಗೆ ಸಹಜವಾಗಿ ಬಂದಿರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಕಡೆ ಸರ್ ನೋಡಿದ್ದೇವೆ. ಇವತ್ತು ಸೂರ್ಯೋದಯಕ್ಕಿಂತ ಸೂರ್ಯೋದಯ ಆದ ಮೇಲೆ ಹೇಳ್ತಕ್ಕಂಥ ಒಂದೇ ಪ್ರಾಣಿ ಅಂದರೆ ಮನುಷ್ಯ, ಇನ್ಯಾವುದು ಆಮೇಲೆ ಹೇಳೋದಿಲ್ಲ. ಹಸುಗಳೆಲ್ಲ ಎದ್ದುಬಿಟ್ಟಿರುತ್ತೆ, ಕೋಳಿಗೆ ಹೋಗೋದಕ್ಕೆ ಕೋಳಿ ಎದ್ದಿರುತ್ತೆ, ಮನುಷ್ಯ ಎದ್ದಿರೋದಿಲ್ಲ. ಅದೇ ಕೋಳಿ ಎಬ್ಬಿಸ್ಬೇಕು ಇವನ್ನ ಪಾಪ, ಕೋಳಿ ಎಬ್ಬಿಸಿ ಏನು ಹೇಳಬೇಕು? ಕೋಳಿಗಿಂತ ಕಡೆ ಅದರ ಗತಿ ಏನು? ಎಲ್ಲ ಪ್ರಾಣಿಗಳು ಹಕ್ಕಿಗಳು ಹಾಡ್ತಾ ಇರುತ್ತಾಗಲೇ, ಹಕ್ಕಿಗಳು ಹಾಡ್ತಾ ಇರುತ್ತೆ, ಕಲಕಲ ರವ ಅಂತ ಕರೀತಾರೆ. ಆ ಮನುಷ್ಯ ಒಂದೇ ಬುದ್ಧಿ ಕೊಟ್ಟಿದ್ದಕ್ಕೆ ತಪ್ಪಿದ್ರು, ಒಂದು ಬುದ್ಧಿ ಕೊಟ್ಟಿದ್ದಕ್ಕೆ ಮನೆಗೆ ಬಿಡ್ತಾನೆ ಅಷ್ಟೇ. ಬುದ್ಧಿ ಎಲ್ಲ ಎದ್ದು ಕೂತಿರುತ್ತೆ, ಯಾಕೆಂದ್ರೆ ಅಷ್ಟ ನ್ಯಾಚುರಲಿ ಹೇಳ್ತಾನೆ ಅಂತ. ಆಗ ಮಲಗಿರೋದು ಒಂದೇ ಒಂದು ಪ್ರಾಣಿ ಮಲಗಿರೋದು, ಗೂಬೆ ಮಾತ್ರ, ಗೂಬೆ ಮಾತ್ರ. ಅದಕ್ಕೆ ಇವನು ಗೂಬೆ ಮುದಿ ಗೂಬೆ ಅನ್ಸ್ಕೊತಾನೆ. ಕೊನೆಗೆ ಗೂಬೆ ಆಗ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಯಾರು ಸೂರ್ಯೋದಯ ಆದಮೇಲೆ ಇಡ್ತಾರೆ ಅವ್ರು ಗೂಬೆಗಳಾಗ್ತಾರೆ ಅಂತ ಹೇಳಿದ್ರೆ, ಸೂರ್ಯೋದಯ ಆದಮೇಲೆ ಇದ್ರೆ ಸತ್ ಮೇಲೆ ಆಗ್ತೇವೆ ಅಂತ ಯೋಚನೆ ಮಾಡಬೇಡಿ. ಬದುಕಿನಲ್ಲೇ ಮುದಿ ಗೂಬೆ ಅಂತ ಮನೆಯವರು ಅಂದ್ರೆ ಮುಗಿತಲ್ಲ ಕಥೆ ಒಂದು. ಮನೆಯವ್ರ ಕೈ ಮುದಿ ಗೂಬೆ ಕೂತಿದೆಯಲ್ಲ ಅಂದ್ರೆ ನಾನು ಬದುಕೇನದು ಒಂದು. ಇದೆಲ್ಲ ದೃಷ್ಟಿಯಿಂದ ಏಳೋ ಕಾಲ ಹಿಡಿತಾರೆ, ಮಲಗೋ ಕಾಲ ಹಿಡಿತಾರೆ. ಎಂಥ ಪ್ರಸಂಗ ಬರಲಿ, ಸೂರ್ಯ ಮುಳುಗಿದ ಮೇಲೆ 3 ತಾಸಿಗಿಂತ ಮುಂಚೆ ಮಲಗಬೇಡಿ ಅಂತ ಹೇಳ್ತಾರೆ ಆಚಾರ್ಯ. ಯಾಮಾತ್ ಪರತಯೇವಾತ ಸ್ವಪೇಧ್ಯಾಯನ್ ಜನಾರ್ದನಂ. ಸೂರ್ಯಾಸ್ತವಾದ ಮೇಲೆ 3 ತಾಸಿನ ಒಳಗೆ ಮಲಗಲೇಬಾರದು, ಅದು ನಿಯಮ. ಮತ್ತೆ ಇನ್ನೂ ಬೇಗ ಮಲಗಲಿಕ್ಕೆ ನಿಯಮ ಇಲ್ಲ. ಈ ಮತ್ತೆ ಹೆಚ್ಚೊತ್ತಿದ್ದರೆ ಇದ್ದೀರಿ, ತೊಂದರೆ ಇಲ್ಲ. ಮತ್ತೆ ಏನೋ ಮಾಡ್ತಾ ಇದ್ದೀರಿ ಬೇಡಿ, ಶಾಸ್ತ್ರಾಧ್ಯಯನಕ್ಕೋಸ್ಕರ ಬೇಕಾದ್ರೆ ಇದ್ದೀರಿ, ಎಷ್ಟೊತ್ತು ಬೇಕಾದ್ರೂ ಇದ್ದೀರಿ. ಶ್ರವಣಾದೇವಿನ ನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್ ಅತ್ಯಶಕ್ಕೇತು ನಿದ್ರಾದೋ ಪುನರೇವ ಸಮಾಚಾರೆ. ಅದಕ್ಕೊಂದು ನಿಯಮ ಇಲ್ಲ, ಉಳಿದ ಯಾವುದಕ್ಕೂ ಕೂಡ ನಿಯಮಗಳು ಉಂಟು. ಶಾಸ್ತ್ರಾಧ್ಯಯನ ಯಾವಾಗ ಬೇಕಾದ್ರೂ ಮಾಡಿ, ಯಾವ ಬೇಕಾದ್ರೂ ಓದಿ, ಪಾರಾಯಣ ಮಾಡಿ, ತಪ್ಪಲ್ಲ. ಆದರೆ ಜಪ ಯಾವ ಬೇಕಾದ್ರೂ ಮಾಡಕ್ ಬರೋದಿಲ್ಲ, ಪಾರಾಯಣಗಳನ್ನ ಯಾವ ಬೇಕಾದ್ರೂ ಮಾಡಬಹುದು. ಇದೆಲ್ಲ ಅದನ್ನು ಅರ್ಥ ಮಾಡಿಕೊಂಡ್ರೆ ಯುಕ್ತ ಸ್ವಪ್ನ ಅವಬೋಧಸ್ಯ, ಸುಮ್ಮನೆ ಇದ್ರೆ ಉಪಯೋಗ ಇಲ್ಲ. ಉತ್ತಿಷ್ಟೋತ್ತಿಷ್ಟ ಗೋವಿಂದ, ಉತ್ತಿಷ್ಟ ಗರುಡಧ್ವಜ, ಉತ್ತಿಷ್ಟ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಲಂ ಕುರು. ಈ ಮಂತ್ರಗಳು ಯಾಕೆ ಗೊತ್ತಿದ್ದಾಗ ಗೊತ್ತಾ, ಈ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಅನ್ನೋದನ್ನ ವೈಷ್ಣವರ ಗ್ರಂಥಗಳಲ್ಲ, ಎಲ್ಲ ಗ್ರಂಥ ಪ್ರಿಂಟ್ ಮಾಡಿದವರೆಲ್ಲ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಅಂತ ಹೇಳಬೇಕು ಅಂತಲೇ ಬರೀತಾರೆ. ಭಾರಿ ಆಶ್ಚರ್ಯ. ಎಲ್ಲರೂ ಕೂಡ ಭೂಮಿ ಪ್ರಾರ್ಥನೆ ಮಾಡಬೇಕಾದ್ರೆ, ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ, ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ, ಇವೆಲ್ಲವೂ ಕೂಡ ಹೇಳಬೇಕಾದ್ರೆ ಹೇಳಬೇಕಾದ್ರೆ ಕ್ರಮ ಅದು ಒಂದು. ಈ ರೀತಿಯಲ್ಲಿ ಯಾರು ಹೇಳುತ್ತಾರೆ, ಯಾರು ಮಲಗುತ್ತಾರೆ, ಅವರಿಗೆಲ್ಲ ಯೋಗ ಬರುತ್ತೆ. ನಮಗೆ ಯೋಚಿ, ಇಷ್ಟೆಲ್ಲ ಕಷ್ಟಪಟ್ಟು ಯೋಗ ಯಾಕೆ ಬರಬೇಕು ನಮಗೆ, ಇಷ್ಟೆಲ್ಲ ಕಷ್ಟಪಟ್ಟು ಯೋಗ ಯಾಕೆ ಬರಬೇಕು ಅಂದರೆ, ದುಃಖ ಅಂತ ಕರೆ, ದುಃಖವನ್ನು ನಾಶ ಮಾಡುತ್ತದು. ನಮಗೆ ಅದೇ ತಾನೇ ಇರೋದು ಇವತ್ತು, ನಮಗೆ ದುಃಖದಿಂದ ಒದ್ದಾಡ್ತಾ ಇದ್ದೇವೆ. ದುಃಖ ನಾಶವಾಗತಕ್ಕಂಥ ಯೋಗ ಬರೋದು, ಯೋಗ ಬರೋದ್ರೆ ದುಃಖ ಹೋಗೋದಿಲ್ಲ. ಯೋಗ ಬರಲಿಕ್ಕೆ ಇಷ್ಟೆಲ್ಲ ಮಾಡಬೇಕು, ಹೀಗೆ ಒಂದಕ್ಕೊಂದು ಲಿಂಕ್ ಇಟ್ಟಿರೋದ್ರಿಂದ ಅದು ನಡಿ. ಯೋಗೋ ಭವತಿ ದುಃಖ. ಇಷ್ಟು ಮಾಡಿ ಯದಾ ವಿನಿಯತಂ ಚಿತ್ತಂ ಆತ್ಮನ್ನೇ ಅವತಿಷ್ಠತೆ. ಯಾವಾಗ ಈ ರೀತಿ ಮಾಡಿ ಮಾಡಿ ಮಾಡಿ, ಒಂದು ಇನ್ನೊಂದು ಮಾತು ಹೇಳ್ತಾರೆ ಮನುಸ್ಮೃತಿಯಲ್ಲಿ, ಅತಿ ಹೆಚ್ಚು ತಿನ್ನಬಾರದು ಭಗವಂತ ಹೇಳಿದನಲ್ಲ, ಯಾಕೆ ತಿನ್ನಬಾರದು ಅಂತ ಮನುಸ್ಮೃತಿಯಲ್ಲಿ ಹೇಳಿರ್ತಾರೆ. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತ ಮನಶ್ನತಃ ನತಾ ನಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ನಿನ್ನೆ ನೋಡಿದ್ದೇವೆ ಅತಿ ಹೆಚ್ಚು ಯಾಕೆ ತಿನ್ನಬಾರದು. ಮನುಗಳು ಹೇಳ್ತಾರೆ, ಅನಾರೋಗ್ಯಂ ಅನಾಯುಷ್ಯಂ ಅಸ್ವರ್ಗ್ಯಂಚ ಅತಿ ಭೋಜನಂ ಅಪುಣ್ಯಂ ಲೋಕವಿದ್ವಿಷ್ಟಂ ತಸ್ಮಾತ್ ತತ್ಪರಿವರ್ಜಯೇತ್. ಎಷ್ಟು ಕಾರಣ ಕೊಡ್ತಾರೆ ಲೆಕ್ಕ ಹಾಕಿ. ಅತಿ ಹೆಚ್ಚು ತಿಂದರೆ ಅನಾರೋಗ್ಯಂ ಮೊದಲನೇದು. ಡಾಕ್ಟರ್ ಹೋಗೋದೇ ಶುರು, ನೋಡ್ತಾನೆ ನೋಡ್ತಾನೆ ಏನು ತಿಂದೆ ಅಂತಲೇ ಶುರು ಮಾಡ್ತಾನೆ. ಏನು ತಿಂದೆ? ಅನಾರೋಗ್ಯಂ ಅನಾಯುಷ್ಯಂ. ಹೆಚ್ಚು ತಿಂದರೆ ಆಯುಷ್ಯ ಕಡಿಮೆ ಆಗುತ್ತೆ, ಹೆಚ್ಚು ತಿಂದರೆ ಆಯುಷ್ಯ ಕಡಿಮೆ ಆಗುತ್ತೆ. ಮೊದಲು ಆರೋಗ್ಯ ಹೋಗುತ್ತೆ, ಆಮೇಲೆ ಆಯುಷ್ಯಕ್ಕೆ ಅಫೆಕ್ಟ್ ಆಗುತ್ತೆ. ಅನಾಯುಷ್ಯಂ ಅನಾರೋಗ್ಯಂ, ಅನಾರೋಗ್ಯ ಅನಾಯುಷ್ಯ. ಆಮೇಲೆ ಅಪುಣ್ಯಂ ಲೋಕವಿದ್ವಿಷ್ಟಂ. ಅಪುಣ್ಯ, ಪುಣ್ಯಕ್ಕೆ ಹೆಚ್ಚಿದ್ರೆ ಪುಣ್ಯ ಬರುತ್ತೆ ಅಂತ ಯಾರು ಹೇಳಿಲ್ಲ. ಪುಣ್ಯಕ್ಕೆ ಹೆಚ್ಚಿದ್ರೆ ಪುಣ್ಯ ಅಂತ ಹೇಳಲೇ ಇಲ್ಲ, ಕಡಿಮೆ ತಿಂದ್ರೆ ಪುಣ್ಯ ಅಂತ ಶಾಸ್ತ್ರ ಹೇಳಿದೆ. ಅನಾರೋಗ್ಯಂ ಅನಾಯುಷ್ಯಂ ಅಸ್ವರ್ಗ್ಯಂ ಸ್ವರ್ಗ ಸಾಧನಂ ನಭವತಿ ಇತಿ ಅಸ್ವರ್ಗ್ಯಂ. ಸ್ವರ್ಗಕ್ಕೆ ಕಾರಣವಾಗೋದಿಲ್ಲ, ಮೋಕ್ಷಕ್ಕೆ ಕಾರಣವಾಗೋದಿಲ್ಲ. ಸ್ವರ್ಗ ಶಬ್ದಕ್ಕೆ ಸ್ವರ್ಗ ಅಂತ ಅರ್ಥ, ಮೋಕ್ಷ ಅಂತಲೂ ಅರ್ಥ. ಸ್ವರ್ಗಕ್ಕೂ ಸಾಧನ ಅಲ್ಲ, ಮೋಕ್ಷಕ್ಕೂ ಸಾಧನ ಅಲ್ಲ. ಅತಿಭೋಜನ ಅಸ್ವರ್ಗ್ಯಂಚ ಅತಿಭೋಜನಂ ಅಪುಣ್ಯಂ ಲೋಕವಿದ್ವಿಷ್ಟಂ. ಜನ ಬೇರೆ ಬೈತಾರೆ, ಹುಚ್ಚಪಟ್ಟಿ ತಿಂತಾನೆ ಅವನು ಕರಿಬೇಡಿ ಊಟಕ್ಕೆ ಅಂತ ಹೇಳಿಬಿಡ್ತಾರೆ. ಅದೇ ದನ ತಿಂದ ತಿಂತಾನೆ ಅಂತ ಅದು ಬೇರೆ ಬೈತಾರೆ. ಇಹ ಇಲ್ಲ ಪರವಾಗಿಲ್ಲ, ಯಾಕೆ ತಿನ್ನಬೇಕು ಹೆಚ್ಚನ್ನ? ಸುಮ್ಮನೆ ಬರೀ ಆಸೆಗೆ ತಿಂದರೆ ಏನು ಪ್ರಯೋಜನ? ಆಸೆಯಿಂದ ತಿಂದರೆ ಅಪಾಯ ತಪ್ಪಿದ್ದಲ್ಲ, ಆದ್ರಿಂದನೇ ಅದನ್ನು ಅವಾಯ್ಡ್ ಮಾಡೋದು. ಎಲ್ಲ ವಿಷಯವನ್ನು ಹೇಳೋಕ್ಕೋಸ್ಕರ ಒಂದೊಂದು ಮಾತಲ್ಲಿ ಭಗವಂತ ಸೂಚನೆ ಮಾಡ್ತಾನಲ್ಲ, ಅದಕ್ಕೆ ಸರ್ವಶಾಸ್ತ್ರಾರ್ಥ ಸಂಗ್ರಹಂ ಭಗವದ್ಗೀತಾಂ ಅಂತ ಕರೆದಿತ್ತು. ಸಕಲ ಶಾಸ್ತ್ರಗಳ ಅರ್ಥ ಸಂಗ್ರಹ ಭಗವದ್ಗೀತೆಯಾಗಿದೆ. ಇಷ್ಟು ಮಾಡಿ ಯದಾ ವಿನಿಯತಂ ಚಿತ್ತಂ ಆತ್ಮನ್ನೇ ವಾವ ತಿಷ್ಠತೆ ನಿವೃತ್ತ ಸರ್ವಕಾಮೇಭ್ಯ ಯುಕ್ತ ಯುಚ್ಯುಚ್ಯತೆ ಸದಾ. ಈ ರೀತಿ ನಿಮನ ಮಾಡಿ 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 ಯಾವನ ಮನಸ್ಸು ಆತ್ಮನೆಯೇ ಅವತಿಷ್ಠತೆ, ಪರಮಾತ್ಮನಲ್ಲೇ ನೆಲೆಸಿಬಿಡುತ್ತಲ್ಲ, ಆಗ ಅವನನ್ನು ಯೋಗಿ ಅಂತ ಕರೀತಾರೆ. ಪರಮಾತ್ಮನಲ್ಲಿ ಮನಸ್ಸು ನೆಟ್ಟುಬಿಟ್ಟಾಗ ಅದನ್ನು ಯೋಗಿ ಅಂತ ಕರೀತಾರೆ. ಬೇರೆ ಕಡೆ ಮನಸ್ಸು ಹೋದರೆ ಯೋಗಿಯಲ್ಲ, ದೇವರಲ್ಲೇ ಮನಸ್ಸಿರಬೇಕು. ಅದು ಹೇಗಿರಬೇಕು ಅಂದರೆ ಮುಂದೆ ಹೇಳ್ತಾರೆ, ಯಥಾ ದೀಪ ದಿವಾತಸ್ಥ ನೇಂಗತೆ ಸೋಪಮಾ ಸ್ಮೃತ. ಎಷ್ಟು ಒಳ್ಳೆ ದೃಷ್ಟಾಂತ. ಇವತ್ತು ನಾಳೆಗೆ ಮುಗಿಸ್ಬೇಕು ಅಂದರೆ ಇನ್ನು ಹುಚ್ಚಾಪಟ್ಟೆ ಶ್ಲೋಕಗಳಿವೆ, ಆದಷ್ಟು ಬೇಗ ಓಡಿಸ್ಬೇಕದ. ಯಥಾ ದೀಪ ನಿವಾತಸ್ಥ, ದೀಪ ಇರುತ್ತೆ, ನಿವಾತಸ್ಥ ಅನೇಕರು ತಪ್ಪಾಗಿ ಅನುವಾದ ಮಾಡೋದುಂಟು. ಗಾಳಿ ಇಲ್ಲದ ಜಾಗದಲ್ಲಿ ದೀಪ ಇರುತ್ತಲ್ಲ, ಹಾಗೆ ಮನಸ್ಸು ಏಕಾಗ್ರವಾಗಿರಬೇಕು ಅಂತ ಹೇಳಿದ. ಗಾಳಿ ಇಲ್ಲದ ಜಾಗದಲ್ಲಿ ದೀಪ ಯಾಕೆ ಉರಿಯುತ್ತೆ? ಉರಿಯೋದೇ ಇಲ್ಲ. ಗಾಳಿ ಇಲ್ಲದೆ ದೀಪ ಉರಿಯೋದಿಲ್ಲ. ಗಾಳಿ ಇಲ್ಲ ಅಂದರೆ ಹೊಯ್ದಾಟ ಮಾಡಷ್ಟು ಗಾಳಿ ಇಲ್ಲ ಅಂತ ಅರ್ಥ. ಗಾಡಿ ಇಲ್ದವ್ರಿಗೆ ಸೈನ್ಸ್ ಓದ್ದವ್ರಿಗೆಲ್ಲ ಗೊತ್ತು, ಗಾಡಿ ದೀಪ ಉರಿದ್ರೆ ಗಾಡಿ ಬೇಕೇ ಬೇಕು, ಉರಿಯೋದಿಲ್ಲ ಇಲ್ಲದ ಹೋದರೆ. ಅದು ಎಷ್ಟಿರಬಾರ್ದು ಗಾಳಿ, ಅದು ಆರ್ಸ ಆಗಿರಬಾರ್ದು ಅಷ್ಟೇ, ಶೇಕ್ ಮಾಡಬಾರ್ದು. ಸರಿಯಾಗಿ ದೀಪ ನೇರ ಹೇಗೆ ಹೋಗುತ್ತಲ್ಲ ಜ್ವಾಲೆ, ಆ ರೀತಿ ಮನಸ್ಸಿರಬೇಕಂತ. ಎಷ್ಟು ಒಳ್ಳೆ ದೃಷ್ಟಾಂತ ಇದೆ. ಯಥಾ ದೀಪ ನಿವಾತಸ್ಥ ನೇಂಗತೆ ಸಾ ಉಪಮಾಸ್ಪೃತ. ನಿವಾತಸ್ಥವಾದಂತಹ ದೀಪ ಏನು ನೇಂಗತೆ, ಇಲ್ಲೆಲ್ಲೂ ಕೂಡ ಅಲಗಾಡ ಸೇಟ ನೋಡಿದರೆ ಅದು ಉರಿತಾ ಇದೆಯೋ ಇಲ್ಲೋ ಅಂತ ಡೌಟ್ ಬರಬೇಕು. ಆ ಚಿತ್ರನು ಚಿತ್ರ ಇದ್ದಾಗಿರ್ಬೇಕಂತ, ಅಷ್ಟು ಪರ್ಫೆಕ್ಟ್ ಆಗಿ ನಿಂತಿದ್ರೆ ಸರಿಯಾಗಿ ದೀಪ ನಿಂತಾಗಿ ಆ ರೀತಿ ಮನಸ್ಸಿರಬೇಕಂತೆ. ದೀಪದ ತುದಿ ಒಂದೇ ರೀತಿ ಇರುತ್ತಲ್ಲ, ಅದಕ್ಕೆ ಏಕಾಗ್ರತೆ ಅಂತ ಹೆಸರಾಯಿತು. ಏಕಾಗ್ರ ಅಂದ್ರೆ ತುದಿ, ಮನಸ್ಸಿನ ತುದಿ ದೇವರ ಕಡೆಗೆ ಮಾತ್ರ ಇರಬೇಕು, ಬೇರೆ ಕಡೆಗೆ ಹೋಗಲೇಬಾರದು. ಆ ರೀತಿ ಇದ್ರೆ ಒಳ್ಳೆ ವಿಶಿಷ್ಟವಾದ ಸಿದ್ಧಿ ಬರುತ್ತೆ. ಆಮೇಲೆ ಹೇಳ್ತಾರೆ, ಈ ಸಮಯದೊಳಗೆ ಇಷ್ಟೆಲ್ಲ ಕಷ್ಟಪಟ್ಟರೆ ಬರೋದೇನು, ಮನಸ್ಸಿನೊಳಗೆ ಎಷ್ಟು ಸಂತೋಷ ಪಡ್ತಾನಂತ ಗೊತ್ತಾ. ಆತ್ಮನ್ನೇ ಆತ್ಮನಾತುಷ್ಟ ಅಂತ ಹೇಳಿದ ಹಾಗೆ ತನ್ನ ದೇಹದಲ್ಲಿ ಪರಮಾತ್ಮನ ಕಾಣ್ತಾನಂತೆ. ಆಗ ದೇಹದಲ್ಲಿ ಪರಮಾತ್ಮನ ಕಾಣ್ತಾನೆ, ಇದು ಭಾರಿ ವಿಶೇಷ. ಹೊರಗೆ ದೇವರನ್ನು ಕಂಡ್ರೆ ಸಿದ್ಧಿ ಅಂತ ಕರೆದಿಲ್ಲ, ಅದು ಸಾಧನ, ಆದ್ರೆ ಫೈನಲ್ ಅಲ್ಲ. ತಿರುಪತಿಗೆ ಹೋಗಿ ದೇವರು ನೋಡ್ತಾನೆ, ಉಡುಪಿಯಲ್ಲಿ ದೇವರು ನೋಡ್ತಾನೆ, ಬದಿರಲ್ಲಿ ದೇವರು ನೋಡ್ತಾನೆ, ಇವೆಲ್ಲ ದೇವರು ನೋಡ್ತಾನೆ, ಇದು ಫೈನಲ್ ಅಲ್ಲ. ಇದೆಲ್ಲ ಎಲ್ಲಿ ಎಂಡ್ ಆಗಬೇಕು ಅಂದರೆ ಆಮೇಲೆ ದೇಹದಲ್ಲಿ ನೋಡಬೇಕು, ನಾವು ನಮ್ಮ ದೇಹದಲ್ಲೇ ದೇವರನ್ನು ನೋಡಬೇಕು, ಆಗ ಮಾತ್ರ ಅದು ಫೈನಲ್ ಆಗಲಿಲ್ಲ ಹೋದರೆ ಇಲ್ಲ. ಅದಕ್ಕೆ ಬಿಂಬರೂಪಿ ದರ್ಶನ ಅಂತ ಹೇಳಿದ್ವಿ, ಬಿಂಬರೂಪಿ ಪರಮಾತ್ಮನ ದರ್ಶನವನ್ನು ಮಾಡಬೇಕು ನಾವು. ಯಾರಿಗೆ ದೇಹದಲ್ಲಿ ದರ್ಶನವಾಗಿಲ್ಲ ಅವರಿಗೆ ಅಪರೋಕ್ಷ ಜ್ಞಾನವಾಗಿಲ್ಲ ಅಂತಾನೆ. ವ್ಯಾಪ್ತೋಪಾಸರೆಲ್ಲ ಬಿಟ್ಟುಬಿಡಿ, ಆದರೆ ಪ್ರತಿಯೊಬ್ಬರು ಕೂಡ ಅಪರೋಕ್ಷ ಜ್ಞಾನಗಳು ಅನಿಸ್ಬೇಕಾದ್ರೆ ಫಸ್ಟ್ ಮಿನಿಮಮ್ ಅವ್ರು ನೋಡಿರಬೇಕಾದ್ದು ಬಿಂಬರೂಪಿ ಪರಮಾತ್ಮನ ನೋಡಬೇಕು. ಪರಮಾತ್ಮ ಇರೋದೆಲ್ಲಿ, ಮನಸ್ಸಿನೊಳಗೆ. ಮತ್ತು ಮನಸ್ಸಿನೊಳಗೆ ಅಂತ ಯಾಕೆ ಹೇಳ ದೇಹ ಅಂತ ಯಾತಿ ಕೇಳ್ತಾರೆ ಅಂದರೆ ಮನಸ್ಸು ದೇಹದಲ್ಲಿ ತಾನೇ ಇರೋದು, ದೇಹದೊಳಗೆ ಅಲ್ಲಿ ಮನಸ್ಸಿನೊಳಗೆ ಇವನು ಬುದ್ಧಿಯಿಂದ ದೇವರು ನೋಡ್ತಾನಲ್ಲ ಅದನ್ನು ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ದೃಶ್ಯತೆ ತ್ವಗ್ರೆಯ ಬುದ್ಧ್ಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಆ ಹಂತದಲ್ಲಿ ನಾವಿರಬೇಕು. ಆತ್ಮನೇ ದೇಹೇ ಆತ್ಮನ ಮನಸ ಆತ್ಮಾನಂ ವಿಷ್ಣು. ಅಲ್ಲಿ ಮೂರು ಪದಕ್ಕೆ ಆಚಾರ ಬರೆದ ಭಾಷ್ಯ, ಆತ್ಮನೇ ದೇಹೇ ಆತ್ಮನ ಮನಸ ಆತ್ಮಾನಂ ವಿಷ್ಣು. ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಿಂದ ನಮ್ಮ ಬಿಂಬರೂಪಿಯಾದ ಪರಮಾತ್ಮನನ್ನು ಕಂಡಾಗ ಅದು ಸಾಧ್ಯ. ನಿನ್ನೆ ಹೇಳಿದಂತೆ ಇವತ್ತು ಯೋಗ ಅನ್ನೋದು ನಾಸ್ತಿಕರಿಗಲ್ಲ, ಅದು ಆಸ್ತಿಕರಿಗೆ ಮಾತ್ರ. ಇವತ್ತು ಯೋಗಾಸನ ಹಾಕೋ 199 ಆದರೆ ನಾಸ್ತಿಕ ಪರಮ ನಾಸ್ತಿಕ ಶಿರೋಮಣಿಗಳು, ಮತ್ತೆ ಅವರಿಗೆಂದೂ ಯೋಗ ಬರೋ ಸಂಭವ ಇಲ್ಲ. ಮತ್ತು ಯೋಗಾಸನ ಎಲ್ಲ ಹಾಕಬಾರದ ಅಂತ ಕೇಳಿದರೆ ಹಾಕಿ, ಸ್ವಲ್ಪ ಆರೋಗ್ಯ ಸುಧಾರಿಸುತ್ತೆ ಹೊರತು ಗೀತೋಕ್ತವಾದ ಯೋಗ ಅಲ್ಲ. ಗೀತೆಯಲ್ಲಿ ಹೇಳಿದ ಯೋಗ ಅಲ್ಲ, ಅದು ಎಕ್ಸರ್ಸೈಸ್ ಅಂತ ಕರಿಬಹುದು ಅಷ್ಟೇ ಹೊರತು ಯೋಗ ಸಿದ್ಧಿಯ ಯೋಗ ಅಲ್ಲ. ಆ ಯೋಗ ಬರಬೇಕಾದ್ರೆ ಮೂಲತಃ ಅವನು ಭಗವದ್ಭಕ್ತನಾಗಿರಬೇಕು. ಪರಮಾತ್ಮನ ಭಕ್ತನೇ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ಪಿತೃ ಮಾತೃಗತಿ. ಈ ದೃಷ್ಟಿಕೋನ ಯಾರಿಗೆ ಬಂದಿಲ್ಲ ಅವನೆಂದು ಯೋಗಿಯಾದ ಸಂಭವ ಇಲ್ಲವೇ ಇಲ್ಲ ಅಂಥೇಳಿ ಒತ್ತಿ ಹೇಳ್ತಾರೆ. ಇವತ್ತು ಕೂಡ ದಾಖಲೆ ಮಾಡಿ ಹಿಸ್ಟ್ರಿ ದಾಖಲೆ ಮಾಡಿದ್ರೆ ಯಾರನ್ನ, ವಾದರಾಜರು ರಾಘವೇಂದ್ರ ಸ್ವಾಮಿಗಳಂತವ್ರಲ್ಲಿ ಯಾರವರು, ದೊಡ್ಡ ಪರಮ ವೈಷ್ಣವರು, ಭಗವದ್ಭಕ್ತರುಗಳು. ಹರಿಪಾದ ಕಂಜ ನಿಷೇವಣಲಬ್ಧ ಸಮಸ್ತ ಸಂಪತ್ ಅಂಥವ್ರು ಯೋಗಿವತ್ತು. ಯಾವ್ದಾರು ನಾಸ್ತಿಕನ್ನೆಲ್ಲರೂ ಪೂಜೆ ಮಾಡೋ ನೋಡಿದ್ದೀನಿ ಯಾರಾದರೂ ಕೂಡ, ಬದುಕಿದಾಗ ಮರಿತಾನೆ ಸಾಕಷ್ಟು. ಸತ್ವೆಲ್ಲ ಒಂದು ಬಗ್ಗೆ ಯಾರಾದ್ರೂ ನೆನಪಾಡ್ಕೊಂಡು ನೋಡಿದ್ದಾರೆ ಎಲ್ಲಾದರೂ ಕೂಡ, ಎಲ್ಲೆಲ್ಲೆಲ್ಲೂ ಇಲ್ಲ, ನಿರ್ನಾಮ ಆಗಿ ಹೋಗಿಬಿಡ್ತಾರೆ. ಮತ್ತು ಪೂಜ್ಯರಾಗಿ ಉಳ್ಕೊಂಡು ರಾಜ ಮಹಾರಾಜರು ಬದುಕಿದ್ದಾಗ ಸಾಕಷ್ಟು ಮೆರೀತಾರೆ, ಅವ್ರು ಯಾರಿಗೂ ಗುಡಿ ಕಟ್ಟಿಸಿಲ್ಲ ಪುಣ್ಯಕ್ಕೆ. ಯಾವ ರಾಜ ಮಹಾರಾಜರು ಗುಡಿಗಳಿಲ್ಲ, ಅವ್ರು ಯಾರಿಗೂ ಇಲ್ಲ, ಇರೋ ಯೋಗಿಗಳಿಗೆ ಮಾತ್ರ ಉಂಟೆ ಹೊರತು ಮತ್ತೊಬ್ಬರಿಗಿಲ್ಲ. ಅದೇ ಯೋಗಿಯ ಹಂತ, ಅವನು ಬದುಕಿದಾಗ ಆಮೇಲೆ ಅಜರಾಮರನಾಗಿರ್ತಾನ, ಬದುಕಿದಾಗ ದೇಹದಿಂದನೂ ಇರ್ತಾನೆ ಆಮೇಲೆ ಕೀರ್ತಿಯಿಂದ ಉಳಿತಾನೆ. ಆ ದೃಷ್ಟಿಯಲ್ಲಿ ಈ ಭಗವದ್ಭಕ್ತ ಮಾತ್ರ ಯೋಗಿಯಾಗ್ತಾನೆ. ಸುಖಮಾತ್ಯಂತಿಕಂ ಎತ್ತತ್ ಬುದ್ಧಿಗ್ರಾಹ್ಯ ಮತೀಂದ್ರಿಯಂ. ಆಗ ಅವನು ಎಷ್ಟು ಸುಖ ಪಡ್ತಾನೆ ಅಂದರೆ ಬುದ್ಧಿ ಅತ್ಯಂತಿಕಂ ಸುಖಂ, ಅತ್ಯಂತಿಕ ಅಂದರೆ ಅಬ್ಸಲ್ಯೂಟ್ ಅಂತ ಅರ್ಥ. ಅಬ್ಸಲ್ಯೂಟ್ ಹ್ಯಾಪಿನೆಸ್ ಸಿಗೋದು ಅಂದ್ರೆ ಆಗ ಈ ನಮ್ಮ ಈ ಹ್ಯಾಪಿನೆಸ್ ಎಲ್ಲ ಅಬ್ಸಲ್ಯೂಟ್ ಅಲ್ಲ, ರಿಲೇಟಿವ್. ಇದು ಒಂದು ರಿಲೇಟಿವ್, ಒಂದು ನೋಡಿದ ಖುಷಿಪಟ್ಟ, ಕೇಳಿದ ಖುಷಿಪಟ್ಟ, ನೋಡಲಿಲ್ಲ ಹೋಯ್ತು, ಟಿ ವಿ ನೋಡ್ತಾ ಕೂತಿರ್ ತನ್ನ ಬಾಯಿ ತಗೊಂಡು ಕರೆಂಟ್ ಹೋಯ್ತು ಹೋ ತಡ್ಕೊಂಡ್ಬಿಡ್ತಾರೆ. ಯಾಕೆ ಅದು ಶಾಶ್ವತ ಅಲ್ಲ, ಹೊರಟೋಯ್ತು, ಅಬ್ಸಲ್ಯೂಟ್ ಅಲ್ಲ, ರಿಲೇಟಿವ್. ನೋಡ್ಬೇಕಾದಿತ್ತು ಹೋಗ್ಬೇಕು ಅಂತ ಅನ್ಕೊಂಡಾಗಾಯ್ತು, ಆಟ ನೋಡ್ತಿರ್ತಾನೆ, ಕಾಮೆಂಟ್ರಿನೇ ಬರ್ತಾ ಇಲ್ಲ, ಭಾರಿ ದುಃಖ ಅವನಿಗೆ, ಅಯ್ಯೋ ಕರೆಂಟ್ ಹೋಗಿದೆ ಅಂತ ಹೇಳ್ಕೊಂಡ, ಕರೆಂಟ್ ಬಂದು ಭಾರಿ ಖುಷಿ ಆಯ್ತು. ನೋಡ್ತಾನೆ ಅವ್ನು ಔಟ್ ಆಗಿಬಿಟ್ಟ, ಅದು ಬೇಕಾದವನು ಹೋತ್ ಮತ್ತೆ ಹೋ ಅಂತ, ಇನ್ನೊಂದ್ಸಲ ಹೋ ಅಂತ, ಕಾಣಲಿಲ್ಲ ಹೋ ಕಂಡ್ರೆ ಹೋನೇ ಮತ್ತೆ, ಅಯ್ಯೋ ಔಟ್ ಆಗಿಬಿಟ್ನಲ್ಲ ಪ್ರಾಣಿ ಅಂತ. ಇನ್ನು ನೋಡ್ತಾ ಇನ್ನೊಂದಲ್ಲಿ ಇನ್ನೊಮ್ಮೆ ಹೋಗ್ಬಿಟ್ಟ, ದುಃಖ ಜಾಸ್ತಿ ಆಗುತ್ತೆ, ಟಿ ವಿನ ಆಫ್ ಮಾಡಿಬಿಡ್ತಾನೆ, ಅಷ್ಟು ಸಿಟ್ಟು ಬಂದ್ಬಿಡುತ್ತವೆ. ಆನ್ ಮಾಡೋದು ಆಫ್ ಮಾಡೋದು, ಇಲ್ಲ ರಿಲೇಟಿವ್ ಹ್ಯಾಪಿನೆಸ್, ಉಪಯೋಗ ಇಲ್ಲ. ಬೇಕಾದ ಹಾಕ್ತಾರೆ ಖುಷಿ ಆಗುತ್ತೆ, ಹೆಚ್ಚಾಕ್ಬಿಡ್ತಾರೆ ಮತ್ತೆ ದುಃಖ ಆಗುತ್ತೆ. ಆಮೇಲೆ ಹೆಚ್ಚಾಕಿಬಿಟ್ರೆ ಕ್ಯಾರಿಯರ್ ಬೇರೆ ತಂದಿಲ್ಲ, ಏನು ಮಾಡಬೇಕು ಅಂತ ಅದು ಯೋಚನೆ. ಕ್ಯಾರಿಯರ್ ತಂದರೆ ಕ್ಯಾರಿಯರ್ ಶಿಫ್ಟ್ ಮಾಡಿಬಿಡ್ತಾನೆ, ಬಿಡೋದಿಲ್ಲ. ಎಲ್ಲಿದು ಹೆಚ್ಚಾಗಿ ಅಯ್ಯೋ ಏನು ಮಾಡೋದು, ತಿನ್ನಕ್ಕಾಗೋದಿಲ್ವಲ್ಲ, ಹಾಕಿಲ್ಲ ಕೊರಗು, ಹಾಕಿದ್ದಾರೆ ಕೊರಗು, ಮತ್ತೆ ಎಷ್ಟು ಕಷ್ಟ ಇದೆ. ಮತ್ತೆ ಯಾಕೆ ಸುಖ ಆಯಿತು ನೋಡಿ, ತಿಂದೆ ನೋಡಿದ್ರೆ ಸುಖವಾಯಿತು, ರಿಲೇಟಿವ್, ತಿನ್ನಲಿಲ್ಲ ದುಃಖ ಆಯಿತು. ಇದು ಹಾಗಲ್ಲ, ಅತ್ಯಂತ ಕಮ್ಮಿಯತ್ತೆ. ಯೋಗಿ ಧ್ಯಾನ ಮಾಡ್ತಾ ಕೊಡ್ತಾನಲ್ಲ, ರಿಲೇಟಿವ್ ಹ್ಯಾಪಿನೆಸ್ ಅಲ್ಲ ಅದು, ಅಬ್ಸಲ್ಯೂಟ್ ಹ್ಯಾಪಿನೆಸ್. ಈ ಕಾನ್ಸೆಪ್ಟೇ ಭಾರ ಹೊಸ್ತು. ಹಿಂದೆ ಭಗವಂತ ಹೇಳಿದ 5ನೇ ಅಧ್ಯಾಯದೊಳಗೆ, ಏಹಿ ಸಂಸ್ಪರ್ಶಜ ಭೋಗಾಹ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೇಯ ನತೇಶು ರಮತೆ ಬುಧಃ. ಇದು ಬಹಳ ಮುಖ್ಯವಾದ ಮಾತು. ಅವನು ಹೊರಗಿನ ಪದಾರ್ಥಗಳಿಗೆ ಸುಖ ಪಡಿತಾನೆ, ಅದು ನಶ್ವರ, ಅದು ನಶ್ವರ, ಅದು ಯಾವ ಕಾಲ ಪೂರ್ಣ ಅಲ್ಲ, ಅಪೂರ್ಣ ಮತ್ತು ನಶ್ವರ. ಆದರೆ ಭಗವದ್ ಧ್ಯಾನ ಮಾಡಿದಾಗ ಬರುತ್ತಲ್ಲ, ಅದು ಪೂರ್ಣ ಮತ್ತು ವಿಶೇಷವಾಗಿ ಶಾಶ್ವತ. ಪೂರ್ಣತ್ವ ಶಾಶ್ವತವಾಗಿರಬೇಕು, ಎರಡು ಇರೋದು ಭಗವದ್ ಧ್ಯಾನ ಮಾಡಿದಾಗ ಮಾತ್ರ. ಇದನ್ನು ಯೋಚನೆ ಮಾಡ್ತಾ ಹೋದರೆ ಲೋಕದಲ್ಲಿ ಕಾದಂಬರಿ ಓದ್ತಾನೆ ಖುಷಿಯಾಗತ್ತೆ, ಮುದುಗುತ್ತೆ ಅಷ್ಟೇ. ಟೆಕ್ಸ್ಟ್ ಬುಕ್ ಓದ್ತಾನೆ, ಪಾಸ್ ಆಗ್ತಾನೆ, ಪರೀಕ್ಷೆಯಲ್ಲಿ ಬರುತ್ತೆ, ಪಾಸ್ ಆಗ್ತಾನೆ, ಕೆಲಸ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ, ರಿಟೈರ್ ಆಗ್ತಾನೆ, ಪೆನ್ಷನ್ ಸಿಗುತ್ತೆ, ಸತ್ರ ಫ್ಯಾಮಿಲಿ ಪೆನ್ಷನ್ ಸಿಗುತ್ತೆ. ಎಷ್ಟು ಉಪಯೋಗ ಇದೆ ನೋಡಿ. ಟೆಕ್ಸ್ಟ್ ಬುಕ್ ಓದಿದ್ರೆ ಎಷ್ಟು ಲಾಂಗ್ ಬೆನಿಫಿಟ್ ಇದೆ, ನಾವೆಲ್ಲ ಓದಿಬಿಟ್ರೆ ಆ ಖುಷಿ ಪಟ್ಟಿದ್ದು ಎಷ್ಟು ಆಸೆ, ಅದನ್ನು ಹೋದ್ರೆ ಒಂಥರ ಡಲ್ ಆಗಿಬಿಡ್ತಾನೆ, ಏನೋ ಆಗ್ಬೇಕಾಗಿ ನಾನು ಅನ್ಕೋತಾರೆ ಹೋಗಿತ್ತೆ. ಇದು ಲೌಕಿಕ ಸುಖ ಅಂದರೆ ಕಥೆ ಕಾದಂಬರಿ ಇದ್ದಾಗೆ, ಆಧ್ಯಾತ್ಮಿಕ ಸುಖ ಪಠ್ಯ ಪುಸ್ತಕ ಇದ್ದಾಗೆ. ಅದರಲ್ಲೂ ವೇದಾಂತ ಸುಧಾದಿ ಗ್ರಂಥಗಳ ಓದು ಅಂದರೆ ಅದಕ್ಕೆ ಸಾಟಿ ಇಲ್ಲವೇ ಇಲ್ಲ. ಸುಧಾವ ಪಠನೀಯ, ಕುಸುಧಾವ ಪಾಲನೀಯ, ಆಧ್ಯಾತ್ಮದ ಒಂದು ರಸಘಟ್ಟವಾಗಿ ನಮಗದು ಮಾನ್ಯವಾಗತಕ್ಕಂಥ ಭಾಗಗಳು. ಈ ಸುಖದ ಕಲ್ಪನೆ ನಮ್ಮ ಜನಕ್ಕೆ ಬಂತು ಅಂದರೆ ಅದು ತಕ್ಷಣ ಲಿಮಿಟ್ ಮಾಡ್ಕೊಂಡ್ಬಿಡ್ತಾನೆ. ಚಿಕ್ಕಲ್ಲಿ ತಿರು ಕುಡಿ ಇದೆಲ್ಲ ಹೋಗಿಬಿಡುತ್ತೆ, ಅದೆಲ್ಲ ಹೋಗಿಬಿಟ್ಟು ಶುದ್ಧನಾಗಿರ್ತಾನೆ, ಮನಸ್ಸೆಲ್ಲ ಅಷ್ಟು ಪವಿತ್ರವಾಗಿರುತ್ತೆ. ಮುಂದೆ ಹೇಳ್ತಾರೆ, ಯಸ್ಮಿನ್ ಸ್ಥಿತಃ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಆ ಸ್ಟೇಜ್ ಬಂತು ಅಂದರೆ ಎಂಥ ದುಃಖ ಬಂದರೂ ಅವನು ಅಲಗಾಡೋದೇ ಇಲ್ಲ ಅಂತ ಹೇಳಿಬಿಡ್ತಾನೆ. ಎಂಥ ದುಃಖ ಬರಲಿ ಅವನು ದುಃಖದ ಸ್ಪರ್ಶನೇ ಆಗೋದಿಲ್ಲ. ಹೊರಗಿನ ದುಃಖ ಆಗಿನ ದುಃಖ ಅಲ್ಲ, ದೇಹಕ್ಕೆ ದುಃಖ ಆದರೂ ಅನಿಸೋದೇ ಇಲ್ಲವಂತೆ, ಆ ಮಟ್ಟಕ್ಕೆ ಯೋಗಿ ಹೋಗಿಬಿಡ್ತಾನೆ. ಈ ಸಿದ್ಧಿಯ ಕಥೆ ಕೇಳೋದೇ ಅಷ್ಟು ಆಶ್ಚರ್ಯ. ಅವನ ಮನಸ್ಸಿಗೆ ದುಃಖದ ಸ್ಪರ್ಶವೇ ಆಗೋದಿಲ್ಲ ಅಂತ ಬದುಕನ್ನು ಬದುಕ್ತಾನೆ. ಅಂತ ದೃಷ್ಟಾಂತ ಮಹಾಭಾರತದಲ್ಲಿ ಬೇಕಾದಷ್ಟು ಬರುತ್ತೆ. ಭೂರಿಶ್ರವಸ್ಸು ಯುದ್ಧ ಮಾಡ್ತಿರ್ತಾನೆ ಸಾತ್ವಿಕಿಯ ಜೊತೆಗೆ. ಸಾತ್ವಿಕಿ ಭೂರಿಶ್ರ ಯುದ್ಧ ಮಾಡ್ತಿದ್ದ ಕಾಲ, ಅವರಿಬ್ಬರಿಗೂ ಭಾರಿ, ಇಬ್ಬರು ತುಂಬ ಸಾತ್ವಿಕರು ಪಾಪ, ಯಾವುದೋ ಪ್ರಾರಬ್ಧವಶಾತ್ ಅವರಿಬ್ಬರ ಮಧ್ಯೆ ಕಲಹ, ಆ ಇಬ್ಬರು ಕೊಲ್ಲಷ್ಟು ಒಬ್ಬರ ಮೇಲೆ ಸಿಟ್ಟು ಯುದ್ಧ ಮಾಡ್ತಾ ಇದ್ದಾನೆ. ಸಾತ್ವಿಕಿ ಕೆಳ ಬಿದ್ದುಬಿಟ್ಟಿದ್ದಾನೆ. ಭೂರಿಶ್ರವಸ್ಸು ನೋಡ್ತಾನೆ, ಕೈಯಲ್ಲಿ ಖಡ್ಗ ಹಿಡ್ಕೊಂಡಿದ್ದಾನೆ, ಅವನ ತಲೆ ತೆಗಿಬೇಕು ಅಂತ ಎತ್ತಿಬಿಟ್ಟಿದ್ದಾನೆ. ಆಗ ಕೃಷ್ಣ ನೋಡ್ತಾನೆ ಅದನ್ನು. ಕೃಷ್ಣ ನೋಡಿದೆ ಯಾರಿರ್ತಾರೆ ಜಗತ್ತಿನೊಳಗೆ? ಕೃಷ್ಣ ನೋಡ್ತಾನೆ, ಅರ್ಜುನ ನೋಡು, ನಿನ್ನ ಶಿಷ್ಯನ ಗತಿ ನೋಡು. ಅಸ್ತ್ರೇ ಶಸ್ತ್ರೇ ಸರ್ವ ವಿದ್ಯಾಸು ಚೈವ ಶಿಷ್ಯ ಶೈನೇಯ ವಾಸುದೇವ ಇಂದ್ರ ಸೂನ್ಮೋಹೋ. ಸಾತ್ಯಕ್ಕೆ ಕೃಷ್ಣಾರ್ಜುನರ ಶಿಷ್ಯ ಪಾಪ, ಅವನು ಸಾಯ್ತಾ ಬಿದ್ದಿದ್ದಾನೆ ಕೆಳಗೀಗ, ಭೂರಿಸ ಖಡ್ಗ ಎತ್ತಿಬಿಟ್ಟಿದ್ದಾನೆ. ಆ ಸಮಯಕ್ಕೆ ನೋಡು ಅರ್ಜುನ, ನಿನ್ನ ಶಿಷ್ಯನ ಗತಿ ಏನಾಗುತ್ತೆ ನೋಡು ಅಂತ ತೋರಿಸಿದ್ದಾನೆ. ತಕ್ಷಣ ಅರ್ಜುನ ಬಾಣ ತಗೊಂಡು, ಎಲ್ಲಿ ಎಂಥ ಯೋಗಿ ಅರ್ಜುನ, ಎಲ್ಲೋ ಇದ್ದಾನೆ, ಕೃಷ್ಣ ತೋರಿಸ್ತಾ ಬಾಣ ಹೊಡೆದು ಬಿಡ್ತಾನೆ. ಅದು ಬಂದು ಭೌರಿಶ್ರವಸ್ ಕೈ ಖಡ್ಗ ಎತ್ತಿದ್ನಲ್ಲ, ಆ ಖಡ್ಗ ಅಲ್ಲ, ಅವ್ನ ಕೈ ಸಮೇತ ಕತ್ತರಿಸ್ಕೊಂಡು ಹೋಗಿಬಿಡುತ್ತಂತ ಕಡೆ. ಸಾತ್ಯಕ್ಕೆ ಬದುಕಿದ ಭೂರಿಶ್ರವಸ್ ನೋಡ್ದ, ಓ ಅರ್ಜುನ ಈ ಕೆಲಸ ಮಾಡಿಬಿಟ್ಟಿಯಾ, ನಿನ್ನ ಶಿಷ್ಯ ನನ್ನ ಕೈ ಕತ್ತರಿಸಿಬಿಟ್ಟಿಯಾ ಅಂತ ಬೈತಾನೆ. ಕೃಷ್ಣ ನೀನು ಹೇಳ್ಕೊಟ್ಬಿಟ್ಟಿಯಾ, ಅದೇ ಬೇರೆ ಕೃಷ್ಣನೂ ಬೈತಾನೆ. ಮತ್ತೆ ಕೃಷ್ಣನೂ ಬೈತಾನೆ, ಅರ್ಜುನನೂ ಬೈತಾನೆ, ಕೈ ಹೋದ ದಂಗಟ ಪಾಪ ಬೈತಾನೆ. ಇನ್ನೇನು ಮಾಡೋದು, ನಾ ಏನು ಮಾಡೋದಕ್ಕಾಗಲ್ಲ, ಸುಮ್ಮನೆ ಕೂಡ್ತಾನೆ, ಸುಮ್ಮನೆ ಕೂಡ್ತಾನೆ. ಆಗ ಧ್ಯಾನಕ್ಕೆ ಶುರು ಮಾಡ್ತಾನೆ. ಎಂಥ ಯೋಗಿ, ಯುದ್ಧ ರಂಗ ಮೊದಲೇ ರಕ್ತ ಮಾಂಸಗಳ ಮಧ್ಯೆ ಕೂತಿದ್ದಾನೆ, ಕೈ ಬೇರೆ ಕತ್ತರಿಸಿ ಹೋಗಿಬಿಟ್ಟಿದೆ, ಪೂರ್ತಿ ತುಂಡು ತುಂಡಾಗಿ ಹೋಗಿಬಿಟ್ಟಿದೆ, ಮುಳು ಚುಚ್ಚಿದ್ರೆ ನಿದ್ದೆ ಬರೋದಿಲ್ಲ ಅವನಿಗೆ. ಅಂಥ ಹೊತ್ತಲ್ಲಿ ಅಂಥ ಖಡ್ಗ ಅರ್ಜುನನ ಬಾಣ ಕತ್ತರಿಸಿದೆ, ಮತ್ತೆ ಎಷ್ಟು ನೋವು ಆಗಿರಬೇಕು ಅಂತ ಅವನ ಧ್ಯಾನಕ್ಕೆ ಕೊಡ್ತಾನೆ. ಎಂಥ ಯೋಗಿ ಅಂತ ಒಂದು ಕ್ಷಣಕ್ಕೆ ಅಲ್ಲಿಗೆ ಹೋಗಿಬಿಡ್ತಾನೆ. ಅಪರೋಕ್ಷ ಜ್ಞಾನ ಅವನಿಗೆ, ಪರಮಾತ್ಮ ಜುತ್ತ ಅವನು ದೇವ್ರ ಧ್ಯಾನ ಮಾಡ್ತಾ ಕೂತು ಬಿಡ್ತಾನೆ. ಆ ಸಮಯದಲ್ಲಿ ಅನಿಸ್ತಂತವನಿಗೆ ಯಾವ ಕೃಷ್ಣನ ಬೈದಿರ್ತಾನೆ, ಆ ಕೃಷ್ಣನೇ ಭಗವಂತ. ಪಶ್ಚಾತ್ತಾಪ ಪಡ್ತಾನೆ, ಓ ದೇವರನ್ನು ಸ್ಮರಣೆ ಮಾಡ್ತಾನೆ. ಆ ಕ್ಷಣಕ್ಕೆ ಸಾತ್ಯಕ್ಕೆ ಹೇಳ್ತಾನೆ ಕೆಳಗಿನಿಂದ, ಈ ಚಾನ್ಸ್ ಸಿಕ್ತ ಅವನಿಗೆ, ಎದ್ದ ಗುರುಸರ ಹೇಗೂ ಕೂತಿದ್ದಾನೆ, ಕೈ ಬೇರೆ ಇಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿದ್ದು. ತಾನು ಖಡ್ಗ ತಗೋತಾನೆ, ಅವನ ತಲೆ ಹಿಡಿದು ಕತ್ತರಿಸ್ಬಿಡ್ತಾನೆ, ಗುರುಸರ ತಲೆಯನ್ನು ಸತ್ತು ಹೋಗ್ತಾನೆ. ದುಃಖದ ಹೆಸರೇ ಇಲ್ಲ ಅವನಿಗೆ ಕತ್ತರಿಸಿ, ನೋವಿನ ಹೆಸರೇ ಇಲ್ಲ, ಕಾರಣ ಅಂಥ ಸ್ಥಿತಿ ತಲುಪಿದ್ದಾನೋ. ಇದು ನಮ್ಗೆ ಅರ್ಥವಾದರೆ ಈ ಹಂತ ಅನ್ನೋದು ಜೀವನದ ಅಚ್ಚುಕ್ಕಟವಾದ ಹಂತ. ಈ ಕಾನ್ಸೆಪ್ಟ್ ನಮಗೆ ಇವತ್ತು ಗೊತ್ತೇ ಇಲ್ಲ. ತಿಂದರೆ ಸುಖ, ತಿಂದರೆ ಸುಖ ಅನ್ನೋ ಕಾಲ ಹೋಯ್ತು, ಕುಡಿದ್ರೆ ಸುಖ ಅನ್ನೋ ಕಾಲ ಬಂತಿವತ್ತು, ಅದು ಹೋಯ್ತು. ಡ್ರಗ್ಸ್ ತೊಗೊಂಡ್ರೆ ಖುಷಿ ಮನುಷ್ಯ, ಈ ರೀತಿ ಗುಟ್ಕ ಹಾಕ್ಕೊಂಡು ತಿನ್ನೋ ಜನ ಇದ್ದ, ಅದರಲ್ಲೇ ಕಾಲ ಕಡಿತ. ಯಾರೋ ಗುಟ್ಕ ಹಾಕ್ಕೊಂಡಿದ್ದ ಬಾಯೊಳಗೆ ಖುಷಿ, ಹಾಗೆ ಮಲಗಿದ್ದಾನೆ. ಬೆಳಗ್ಗೆ ಎದ್ದು ನೋಡಿದ, ಹೋಲ್ ಪೂರ್ತಿ ಹೋಲ್ ಸುಟ್ಟೋಗ್ಬಿಟ್ಟಿದೆ ಪೂರ್ತಿಯಾಗಿ, ಬ್ರಷ್ ಮಾಡ್ಕೊಳ್ಳೋ ಕೂಡ ಬ್ರಷ್ ಹೊರಗಡೆ ಬಂದಂತೆ ಈ ಕಡೆಯಿಂದ. ಇಂಥದ್ದನ್ನು ಜನ ತಿಂತಾರಲ್ಲ, ಇಂಥದ್ದು ಜನ ಮಾಡ್ತಾರೆ. ಹೇಳೋರು ಯಾರಿದ್ದಾರೆ ಬೇಡ ಅಂತ ಹೇಳೋದಕ್ಕೆ, ಹೇಳೋರೇ ತಿಂತ ಇದ್ದಾರೆ. ಹಾಗಾಗಿದೆ ಈ ಭಗವದ್ಗೀತೆ ವಿಚಾರ ಓದಿ ಎಷ್ಟು ಶ್ರೇಷ್ಠವಾದದ್ದು. ಇನ್ನೊಂದು ಕತೆ ಹೇಳ್ತಾರೆ, ಮಾಂಡವ್ಯ ಮುನಿಗಳು ತಪಸ್ ಮಾಡ್ತಾ ಇದ್ರು. ಹಾಗೊಬ್ಬ ರಾಜ ಪಾಪ, ಆ ಕಳ್ತನ ಆಯಿತು. ಕಳ್ಳರು ಓಡ್ಕೊತಾ ಬಂದರು, ರಾಜಭಟ್ರು ಓಡ್ಕೊತಾ ಬಂದರು. ಇವತ್ತಿನ ರಾಜಭಟ್ರು ಇದ್ದಾಗಲ್ಲ, ಒಳ್ಳೆ ಸಮರ್ಥರಾಗಿದ್ದರು ಅವರು. ಕಳ್ಳರು ಅಟ್ಕೊಂಡು ಬಂದೇ ಬಿಟ್ಟರು, ಕಳ್ಳರು ಎಷ್ಟೋಡು ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಮಾಂಡವ್ಯರ ಹತ್ರ ಬಂದರು, ಆಶ್ರಮ ಅದು ಕದ್ದು ಮಾಲೆಲ್ಲ ಮುಂದೆ ಹಾಕಿದರು, ಆಶ್ರಮ ಅಲ್ಲೆಲ್ಲ ಬಚ್ಚಿಟ್ಕೊಂಡ್ಬಿಟ್ರು. ರಾಜಭಟ್ರು ಬಂದು ನೋಡ್ತಾರೆ, ಮುನಿ ಸಿಕ್ಕ, ಧ್ಯಾನ ಮಾಡ್ತಾ ಕೂತಿದ್ದಾನೆ ಮುನಿ ಪಾಪ. ಮಾತಾಡಿಸಿದ್ರು ಮಾತಾಡಲಿಲ್ಲ, ಪರೀಕ್ಷಿತ ರಾಜನೇ ಸಮೀಕರ ಉತ್ತರ ಕೊಡೋದಿದ್ದ, ಇವ್ರು ಸುಮ್ಮನೆ ಕೂತಿದ್ರು. ನೋಡಿದ್ರು ಕದ್ದು ಮಾಲೆಲ್ಲ ಅಲ್ಲೇ ಬಿದ್ದಿದೆ ಮುಂದೆ.
ಹುಡುಕ್ತಾರೆ, ಕಾಡರೆಲ್ಲ ಸಿಕ್ಬಿಡ್ತಾರೆ. ಅದು ಯೋಚನೆ ಮಾಡಿದ್ರು, ಅವರೆಲ್ಲ ಕಳ್ಳರು, ಈ ಮುನಿ ಆತ ಲೀಡರ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಪಾಪ ಕಳ್ಳರ ಮುಖಂಡ ಮುನಿ ಅಂತ ತಿಳ್ಕೊಂಡ್ಬಿಡ್ತಾರೆ. ತಿಳ್ಕೊಂಡಿದ್ದು ಮುನಿ ಹೊರಕೊಂಡು ಹೋಗೇ ಬಿಡ್ತಾರೆ ಆಶ್ರಮ ರಾಜನ ಹತ್ರ. ಮಧ್ಯರಾತ್ರಿಯ ಸಮಯ, ಇವರಾದ್ರೆ ರಾಜ ಮರಿಬಿಟ್ಟಿರ್ತಾರೆ ಇವತ್ತಿನ ರಾಜರು. ಅವತ್ತು ರಾಜ ಎಂಥ ರಾಜ ಅಂದ್ರೆ ಎದ್ದು ಕೂತಿದ್ದ, ಹೇಳಿದ್ರು ಇವರು, ರಾಜ ಕಳ್ಳರು ಸಿಕ್ಕರು, ಮುಖಂಡನೂ ಸಿಕ್ಕ ಅಂತ ಹೇಳಿದ್ರು. ಪಾಪ ಏನ್ ಮಾಡೋದು, ಶಿಕ್ಷೆ ಇಮ್ಮಿಡಿಯೇಟ್ ಡಿಸಿಷನ್ ಆತಂದು ಎಲ್ಲ ಶೂಲಕ್ಕೆ ಹಾಕ್ಬಿಡಿ ಅಂತ ಹೇಳ್ತಾನೆ. 26 ಕಮಿಟಿ ಮಾಡಿ ಎಲ್ಲ ಮಾಡಿ ಮಾಡುತ್ತೆ ಅಂತ ತಪ್ಪಿಸ್ಕೊಂಡು ಬಿಟ್ಟಿರ್ತಾನೆ. ಅಡ್ಡ ಇರೋದೇ ಇಲ್ಲ, ಇಮ್ಮಿಡಿಯೇಟ್ ಡಿಸಿಷನ್, ಅವನು ಕೊಂದ ಎಲ್ಲ ಅವ್ನು ಶೂಲಕ್ಕೆ ಹಾಕಿ ಅಂತ ಹೇಳಿಬಿಡ್ತಾರೆ. ಹಾಕ್ಬಿಡ್ತಾರೆ ಶೂಲಕ್ಕೆ ಹಾಕಿ, ಇವನು ಮುನೇನೂ ಹಾಕ್ಬಿಡ್ತಾರೆ. ಪಾಪ ಮೂರು ನಾಲ್ಕು ದಿವಸ ಆಯ್ತು, ಇನ್ನು ಕ್ಲಿಯರ್ ಮಾಡೋಕ್ಕಲ್ಲ ಬಾಡಿಸನ, ಎಲ್ಲರ ಬಾಡಿ ಕ್ಲಿಯರ್ ಮಾಡ್ಕೊತ ಹೋಗ್ತಾರೆ. ಇವನ ಹತ್ರ ಬಂದರೆ ಮುನಿ ಉಸಿರಾಡ್ತಾ ಇದ್ದಾನೆ, ಹಾಗೇನೆ ಸತ್ತೇ ಇಲ್ಲ, ಸತ್ತೇ ಇಲ್ಲ ಮುನಿ. ರಾಜಭಟ್ರಿ ಭಾರಿ ಆಶ್ಚರ್ಯವಾಯಿತು, 26 ಆ ಶೂಲದಲ್ಲಿ ಡಿಫೆಕ್ಟ್ ಇರಬೇಕು ಅಂತಾಗೋದು, ಶೂಲನೇ ಡಿಫೆಕ್ಟಿವ್ ಅಂತೇಳಿ. ಅದು ಪರ್ಫೆಕ್ಟ್ ಆಗಿದ್ದಿದ್ದು. ಹುಡುಗತ್ತ ರಾಜನ ಹತ್ರ ಬರ್ತಾರೆ, ರಾಜ ಎಲ್ಲರೂ ಸತ್ತಿದ್ದಾರೆ, ಮುಖಂಡನೇ ಸತ್ತಿಲ್ಲ, ಮುಖಂಡನ ಮಾಡಿ ಕುಡಿಸಿದ್ದಾರೆ ಪೂರ್ತಿ, ಮುಖಂಡ ಸತ್ತಿಲ್ಲ, ಕಳ್ಳರ ಮುಖಂಡ. ತಕ್ಷಣ ರಾಜ ತಾನೇ ಬರ್ತಾ ಅಂತ ಸಂದೇಹ ಬಂತು. ಇವ್ರು ಹೇಳ ಮುಖಂಡ ಇರಲಿಕ್ಕಿಲ್ಲ, ಅವನು ನಮ್ಮ ಶೂಲಕ್ಕೆ ಸತ್ತಿಲ್ಲ ಅಂದಮೇಲೆ ಯಾರೋ ಯೋಗಿನೇ ಇರಬೇಕು ಅಂದ್ಕೊಂಡ. ಪಾಪ ಬಂದು ನೋಡ್ತಾನೆ ಮಾಂಡವ್ಯ ಮುನಿಗಳು, ಪಾಪ ನೋಡಿದ್ರೆ ಹಾಗೆ ಕಣ್ಮುಚ್ಕೊಂಡು ಹೇಳಿದ್ದ. ಪಾಪ ನೋಡಿದ ತುಂಬ ಸಂಕಟ ಬಂತು ಶೂಲಕ್ಕೆ, ಹಾಗೆ ಕುತ್ಕೊಂಡ ಎದ್ದು ಇನ್ನೇನು ಮಾಡಾಗಿಲ್ಲ. ಅಷ್ಟೊತ್ತಿ ಆ ಕಣ್ ತೆಗೆದ್ರಂತವ್ರು, ಮೂರು ದಿವಸ ಆಗಿದೆ ಗಂಟದಲ್ಲಿ ಚುಚ್ಚಿದ್ದಾರೆ, ಈ ಕಡೆ ಚುಚ್ಚಿ ಆ ಕಡೆ ಹೋಗಿದೆ, ಶೂಲಕ್ಕೆ ಹಾಕಿದ್ದಾರೆ, ಎಚ್ಚರನೇ ಇಲ್ಲ. ಆ ಕಥೆ ಕೇಳಿ ಶ್ಲೋಕ ಓದಿದರೆ ಗೊತ್ತಾಗತ್ತೆ, ಯಸ್ಮಿನ್ ಸ್ಥಿತಃ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ, ಅವನು ಸ್ಪರ್ಶನೇ ಇಲ್ಲ. ಇವ್ರು ಗಾಬರಿ ಆಯ್ತು, ಹಾಗೆ ಕೈ ಮುಕ್ಕೊಂಡು ಕುತ್ಕೊಂಡ. ಪಾಪ ಕಣ್ಣು ತೆಗೆದಾರ, ಆ ಕಣ್ಣು ತೆಗೆದ್ರು ಮುನಿಗಳು ನೋಡ್ತಾರೆ ಎಲ್ಲ ಎಲ್ಲೋ ಇದ್ದಾರೆ, ಕೂತಿದ್ದ ಕಡೆ ಒಂದು ಎದ್ದ ಕಡೆ ಒಂದು ಎಲ್ಲ ನೋಡ್ತಾರೆ. ಮುಂದೆ ರಾಜ, ಸ್ವಾಮಿ ನನ್ನ ತಪ್ಪಾಯ್ತು ಅಂತ ನಮಸ್ಕಾರ ಮಾಡ್ತಾನೆ. ಏನು ವಿಷಯ ಅಂತ ಕೇಳ್ತಾರೆ, ನಮ್ಮ ಭಟ್ರು ಹೀಗೆ ಮಾಡಿಬಿಟ್ಟಿದ್ದಾರೆ, ಈ ಕಳ್ಳರು ಹೀಗೆ ಮಾಡಿದ್ರು, ನಿಮ್ಮನ್ನೇ ಮುಖಂಡ ಅಂತ ತಿಳ್ಕೊಂಡ್ರು, ಶೂಲಕ್ಕೆ ಹಾಕ್ಲಿಕ್ಕೆ ನಾನೂ ಹಿಡಿಬಿಟ್ಟೆ, ಹೀಗಾಗಿದೆ, ದಯವಿಟ್ಟು ನನ್ನ ಕ್ಷಮಿಸಬೇಕು ಅಂತ ಹೇಳಿದಾಗ ಆ ಮುನಿಗಳು ಹೇಳಿದ್ರಂತೆ, ಎಂಥ ಶಾಂತರು ಅಂತ ಕೇಳಿದರೆ, ಹೋಗಲಿ ಬಿಡು ರಾಜ, ಸಣ್ಣ ಪುಟ್ಟದಲ್ಲ ಕತ್ತಿ ಕಾಲು ತುಳಿದ್ರೆ ಕೈ ಚುಚ್ಚಿದ್ರೆ ಒಡೆದು ಬಿಡ್ತಾರೆ ತಿರುಗಿ, ಕತ್ತಲಲ್ಲಿ ಶೂಲ ಹಾಕಿದರೆ ಹೋಗಲಿ ಬಿಡು ರಾಜ ಬಿಡು, ಅದು ತೆಗೆದು ಬಿಡು ಮೇಲೆ ತೆಗೆದು ಬಿಡು ಅಂತ ಹೇಳ್ತಾರೆ. ಎಲ್ಲ ತೆಗಿತಾ ಬರ್ತಾರೆ, ಪಾಪ ಕತ್ತಲ್ಲಿ ಮಧ್ಯಭಾಗ ತೆಗಿಬೇಕಲ್ಲ, ತೆಗಿಬೇಕೆ ಅಂತ ಹೋದ ಬುಡ್ಕೊಂಡ್ಬಿಡುತ್ತೆ, ಅದು ಹಾಗೆ ಪಟ್ಟ ಕಟ್ಟಾಗಿ ಬಿಡುತ್ತೆ, ಅಲ್ಲೇ ಆಣಿ ಅಂತ ಹೇಳ್ತಾರೆ, ಅದಕ್ಕೆ ತುದಿ ಕಟ್ಟಾಗಿ ಬಿಡುತ್ತಂತೆ. ಉಳು ಭಾಗ ಬಂತು, ಮೇನ್ ಭಾಗನೇ ಬರಲಿಲ್ಲ, ಮುಳ್ಳು ಚುಚ್ಕೋಬೇಕಾದ್ರೆ ತಕ್ಕೊಂಡು ಮುರಿದ್ಕೊಂಡ್ಬಿಡ್ತು, ಮುರ್ಕೊಂಡ್ಬಿಡುತ್ತೆ ಅದಕ್ಕೆ. ಆಗ ರಾಜ ಏನು ಮಾಡೋದು ಸ್ವಾಮಿ, ತೆಗಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರೆ, ರಾಜ ಹೋಗಲಿ ಬಿಡು, ಅದಿದ್ರು ಐ ಕ್ಯಾನ್ ಮ್ಯಾನೇಜ್ ಅಂತಾರೆ, ಹಾಗೆ ಮಾಡ್ಕೊಂಡು ಹೋಗ್ತೇನೆ ನಾನು, ಪರವಾಗಿಲ್ಲ ಬಿಡು ಅಂತ ಹೇಳಿಬಿಟ್ರೆ. ಅವತ್ತಿನಿಂದ ರಾಣಿ ಮಾಂಡವರು ಅಂತ ಹೆಸರಾಗಿವೆ, ಅದ್ರ ಸಮೇತ ವಾಸ ಬಿಡ್ತಾರೆ, ಏನು ದೈವ ಏನಾಗೋದೇ ಇಲ್ಲ ಅವ್ರಿಗೆ. ಎಂಥ ಸಾಮರ್ಥ್ಯ ಇರಬೇಕು ಲೆಕ್ಕ, ಎಲ್ಲಿಂದ ಬಂತಿದು? ಭಗವದ್ಗೀತೆ ಹೇಳುತ್ತೆ, ಯಾರು ಬ್ರಹ್ಮಜ್ಞಾನಿಗಳಾಗ್ತಾರೆ, ಯೋಗಿಗಳಾಗ್ತಾರೆ, ಅವರಿಗೆ ದುಃಖವನ್ನು ತಮ್ಮ ವಿದ್ಯಾ ದುಃಖ ದುಃಖ ಸಂಯೋಗ ವಿಯೋಗಂ ಯೋಗ ಸಂಗೀತಂ, ಯಾವನಿಗೆ ದುಃಖದ ಕಾಂಟ್ಯಾಕ್ಟ್ ಟೋಟಲಿ ಡೀಲಿಂಗ್ ಆಗುತ್ತೆ ಅವನನ್ನು ಯೋಗಿ ಅಂತ ಕರೀಬೇಕು, ಅವನನ್ನು ಯೋಗಿ ಅಂತ ಕರಿಬೇಕು. ಇವತ್ತು ನಮ್ಮ ಜನಕ್ಕೆ ಇದು ಯಾವುದು ಗೊತ್ತಿಲ್ಲ, ಬೂದಿ ಕೊಟ್ಟರೆ ಯೋಗಿ ಇಷ್ಟು ನಾವು ತಿಳ್ಕೊಂಡಿರೋದು, ಬೂದಿ ಕೊಟ್ಟರೆ ಯೋಗಿ, ಮನೆ ಹಾಳು ಮಾಡಿದರೆ ಯೋಗಿ, ಯಾರ್ಯಾರು ಏನೋ ಕಲಿಕೆ ಒಬ್ಬ ಅವನೊಬ್ಬ ಇವನೊಬ್ಬ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ಯೋಗ ಲಕ್ಷಣ ಅಂತ ಯಾರು ಹೇಳಿದರೆ ನಿಮಗೆ ಮೊದಲು? ಈ ರೀತಿ ಇದ್ದರೆ ಮಾತ್ರ ಯೋಗಿ ಆಗ್ತಾನೆ. ಇವತ್ತು ಯೋಗದ ಲಕ್ಷಣವೇ ಗೊತ್ತಿಲ್ಲ, ಆದರೆ ಜನಗಳು ಕಂಡ ಕಂಡ ಕಡೆಗಳು ಮೋಸ ಹೋಗಿಬಿಡ್ತಾರೆ. ನಿಜವಾದ ಅರ್ಥದ ಯೋಗಿಗಳು ಅಂದ್ರೆ ಹೀಗಿರಬೇಕು, ಈ ರೀತಿ ದುಃಖವನ್ನು ಗೆದ್ದರೆ ಸರಿ. ರಾಘವೇಂದ್ರ ಸ್ವಾಮಿ ಬಗ್ಗೆ ಹೇಳಿದೆ.